ஸ்ரீகுருபியோ நமஹ. ஹரி ஓம். நம பரஸ்மை புருஷாய பூயசே சதுத்பவஸ்தான நிரோதலீலய கிரஹீத சக்தி த்விதயாய தேஹினாம் அந்தத்வாய அனுபலப்ய வர்த்மனே. ஸ்ரீகுருபியோ நம. ஹரி ஓம். முந்தே தெளிசிக்கொடுத்தா இருந்தார் மகத் சேவா பிரசம்சா பிரகரண. ಇನ್ನ ಮುಂದೆ ಹೇಳ್ತಾರೆ, ಜ್ಞಾನಿಗಳ ಪರಿಚಯ ಮಾಡಿಕೊಟ್ರು. ವಿಶೇಷವಾಗಿ ದುಷ್ಟರ ಸಂಘ ಬಿಟ್ಟು ಸಜ್ಜನರ ಸಂಘ ಮಾಡಿ ಭಗವಂತ ಸಿಗತಾನೆ ಎಂಬುದು ತಿಳಿಸಿಕೊಟ್ರು. ಏವ ಮಹಿಷೆ ಕೃತ ಸೌಹೃದಾರ್ಥ ಜನೇಶು ದೇಹಂಭರ ವರ್ತಿಕೇಶು ಗೃಹೇಶು ಜಯಾತ್ಮಜ ರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೇ. ಈಶೇ ಮೈ ಕೃತಂ ಸೌಹೃದಂ ಅಂದರೆ ವಿಶೇಷವಾಗಿ ಭಗವಂತನಲ್ಲಿ ಸ್ನೇಹ, ಆ ಸ್ನೇಹವೇ ಅವರು ಮಾಡುವಂತಹ ಕರ್ಮಾನುಷ್ಠಾನಕ್ಕೆ ಪ್ರಯೋಜನ. ಜ್ಞಾನಿಗಳಾದವರಿಗೆ ಎಲ್ಲ ಕರ್ಮಾನುಷ್ಠಾನ ಮಾಡುತ್ತಾರಂತೆ. ಮಾಡುವವರು ಏನ್ ಮಾಡುತ್ತಾರೆ, ಅದು ಬೇಕು ಇದು ಬೇಕು ಅಂತ ಸಂಕಲ್ಪ ಇರಲ್ಲಂತೆ ಅವರಿಗೆ. ಏನಿರುತ್ತೆ, ನಿನ್ನ ಸ್ನೇಹ ನಿನ್ನ ಪ್ರೀತಿ ನನಗೆ ಸಾಧ್ರ ಸಾಕು, ಇನ್ನೇನು ಬೇಕಾಗಿಲ್ಲ. ಇನ್ನ ಇನ್ನೇನಾಗಿರ್ತಾರೆ, ದೇಹಂಭರಾಣಾಂ ವಾರ್ತಾ ಯೇಷು ತೇಷು ಜನೇಶು ಅಂತ ಹೇಳ್ತಾರೆ. ಯಾರಿಗೆ ಬರೇ ಹೊಟ್ಟೆ ಪಾಡಿಗಾಗಿ ಒದ್ದಾಡ್ತಾ ಇರ್ತಾರೆ, ತನ್ನ ಹೆಂಡತಿ ಮಕ್ಕಳು ಆ ಇದು ಮಾತ್ರ ಭರಣ ಮಾಡಲಿಕ್ಕೆ ಒದ್ದಾಡ್ತಾ ಇರ್ತಾರೆ, ಅವರ ಬಾಯಿಯಿಂದ ಯಾವಾಗ್ಲೂ ಅದೇ ಬರ್ತಾ ಇರ್ತಾನೆ, ಈ ಫ್ಲಾಟ್ ತಗೊಂಡೆ ಆ ಫ್ಲಾಟ್ ತಗೊಂಡೆ ಈ ಸೈಟ್ ತಗೊಂಡೆ ಅದು ತಗೊಂಡೆ ಇದು ಮಾಡಿದೆ ಅದು ಮಾಡಿದೆ ಇದಾಯ್ತು ಅದಾಯ್ತು ಇದು ಬಿಟ್ರೆ ನಾನು ಹೀಗೆ ಒದ್ದಾಡಿದೆ ನಮ್ಮವ್ರು ಹೀಗೆ ಒದ್ದಾಡಿದ್ರು ಹೀಗಾಯ್ತು ಹಾಗಾಯ್ತು. ಸಂಸಾರದ ವಾರ್ತೆ ಬಿಟ್ಟು ದೇವರ ವಾರ್ತೆ ಏನು ಒಂದು ಚೂರು ಬರಲ್ಲವೋ ಅಂಥವರನ್ನ. ಮತ್ತು ಗೃಹೇಶು ದಾರಾ ಪುತ್ರ ಮಿತ್ರ ದ್ರವ್ಯೇಶು ಪ್ರೀತಿಯುಕ್ತ ನ ಅಂತ ಹೇಳ್ತಾರೆ. ಹಾಗೆ ಹೆಂಡತಿ ಮಕ್ಕಳು ಮತ್ತು ಸ್ನೇಹಿತರು ದ್ರವ್ಯಗಳು ಗೃಹ ಇದರಲ್ಲಿ ಪ್ರೀತಿಯವರಿಗಿರಲ್ಲಂತೆ. ಹಾಗಾದ್ರೆ ಭಾಗವತ ಕೇಳಿಬಿಟ್ರೆ ಎಲ್ಲರ ಮೇಲೆ ವೈರಾಗ್ ಬಂದ್ಬಿಟ್ಟು ಹೊರಟೋಗ್ಬಿಡ್ತಾರ ಇವರು ಅಂತ ಕೇಳಿ ಪ್ರಶ್ನೆ ಬರುತ್ತೆ ಅಲ್ಲಿ. ಅದಕ್ಕಲ್ಲ ಅಂತ ಹೇಳ್ತಾರಲ್ಲಿ
ಪ್ರೀತಿಯುಕ್ತರಲ್ಲಂತೆ. ಪ್ರೀತಿಯುಕ್ತರು ಹೌದು ಒಂದು, ಯಾವ ಪ್ರೀತಿ ಅಂದರೆ ಇದು ನಂದು ನಂದು ಎಂಬ ಪ್ರೀತಿ ಅವರಿಗಿರಲ್ಲಂತೆ. ನಮಗಿರುತ್ತೆ ಇದು ನನ್ನ ಮನೆಯಂತ ಮನೆಯ ಮೇಲೆ ಪ್ರೀತಿ, ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರ ಮೇಲೆ ಇದು ನನ್ನವರು ಅಂತ ಪ್ರೀತಿ, ಪದಾರ್ಥಗಳು ನಂದು ಅಂತ ಪ್ರೀತಿ. ಅವರಿಗೆ ಪ್ರೀತಿ ಆಗಲ್ಲಂತೆ. ಈ ಮನೆ ದೇವರು ಕೊಟ್ಟ ಮನೆ, ದೇವರಿರುವ ಮನೆ ಅಂತ ಭಗವಂತನ ಮನೆ ಎಂಬ ಪ್ರೀತಿ. ಶರೀರದ ಮೇಲೆ ಹೆಂಡತಿ ಮಕ್ಕಳು ಎಲ್ಲರ ಮೇಲೆ ಪ್ರೀತಿ ಹೇಗೆ, ಭಗವಂತನ ಭಕ್ತರು ಎಂಬ ರೀತಿಯಲ್ಲಿ ಪ್ರೀತಿ. ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಗಂಡ ಅಂತ ಪ್ರೀತಿ ಇರಲ್ಲ, ಶ್ರೀಹರಿಯ ಸೇವಕರು ಎಂಬ ಭಾವನೆಯಿಂದ ಭಗವಂತ ಅವರಲ್ಲಿ ಪ್ರೀತಿ ಇರುತ್ತೆ. ಒಟ್ಟಾರೆ ಪ್ರೀತಿ ಇರಬೇಕು ಇರಬಾರದು ಅಂದ್ರೆ ದೇವರ ವಸ್ತಾಂತ ಅಲ್ಲಿ ಪ್ರೀತಿ ಇರಬೇಕು, ನಂದು ಅಂತ ಪ್ರೀತಿ ಇರಬಾರದು, ಆ ರೀತಿ ಅವರಿಗಿರಲ್ಲಂತೆ. ಇನ್ನು ಹೇಳ್ತಾ ಇದ್ದಾರೆ ಯಾವದರ್ಥಾಶ್ಚ ಲೋಕೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಜಯ ಆತ್ಮಜ. ಆತ್ಮಜ ಅಂದ್ರೆ ವಿಶೇಷವಾಗಿರತಕ್ಕಂತಹ ಮಕ್ಕಳು, ಹೆಂಡತಿ, ಆದ್ಮೇಲೆ ವಿಶೇಷವಾಗಿ ಸಂಪತ್ತು, ಇದೆಲ್ಲದರಲ್ಲೂ ಕೂಡ ಅವರ ಪ್ರೀತಿ ಇರಲ್ಲ. ಅಷ್ಟೇ ಅಲ್ಲ, ಯಾವದರ್ಥಾಶ್ಚ ಲೋಕೆ ಅಂದ್ರೆ ಭಗವಂತನ ನಿತ್ಯ ಸ್ಮರಣೆ ಮಾಡಬೇಕು. ಹೇಗೆ ಇಡೀ 100 ವರ್ಷ ಬದುಕಿದ್ದಷ್ಟು ಕಾಲ ಪ್ರತಿಯೊಂದು ಕ್ಷಣ ಶ್ರೀಹರಿಯನ್ನ ಆದರಪೂರ್ವಕವಾಗಿ ನೆನೆಯೋದೇ ಸಾಧನೆ, ಅದಕ್ಕಾಗಿ ಬದುಕಿರೋದು. ಆ ಬದುಕಿರಬೇಕಾದರೆ ವಿಶೇಷವಾಗಿ ಶರೀರ ಧಾರಣೆಗೆ ಆಹಾರಾದಿಗಳು ಎಲ್ಲ ಬೇಕು. ನಾವೊಬ್ಬರೇ ಮಾಡ್ಲಿಕ್ಕೆ ಸಾಧನೆ ಆಗಲ್ಲ, ಆದ್ದರಿಂದ ನಮ್ಮ ಸುತ್ತು ಎಲ್ಲರೂ ಬೇಕು ಸಹಾಯಕ್ಕೆ. ಈ ದೃಷ್ಟಿಯಿಂದ ಎಷ್ಟು ಬೇಕೋ ಬದುಕಲಿಕ್ಕೆ ಅಷ್ಟೇ ಇಟ್ಟುಕೊಂಡು ಅದರಲ್ಲೂ ಭಗವಂತನನ್ನೇ ನೋಡತಾ ಭಗವಂತನ ಪ್ರೀತ್ಯರ್ಥವಾಗಿ ಬದುಕ್ತಾರೆ ಜ್ಞಾನಿಗಳಾದವರು. ಅದಕ್ಕೆ ವಿರುದ್ಧವಾಗಿ ನಮ್ಮ ಜೀವನ ಇರುತ್ತೆ. ಅದಕ್ಕೆ ಜ್ಞಾನಿಗಳ ಸಂಘ ಆದರೆ ನಮಗಿರುವಂತಹ ಈ ಬೇರೆ ರೀತಿಯಾದ ಪ್ರವರ್ತನೆ ಹೋಗಿ ಅವರಂತೆ ನಾವಾಗಿ ಬಿಡುತ್ತೇವೆ. ಆದ್ದರಿಂದ ದೊಡ್ಡವರ ಸಂಘ ಆಗಬೇಕು, ದೊಡ್ಡವರ ಸೇವಾ ಮಾಡಬೇಕು. ಯತ್ ಸೇವಯ
ಅಶೇಷ ಗುಹಾಶ್ರಯ ಸ್ವರಾಟ್ ವಿಪ್ರಪ್ರಿಯ ತುಷ್ಯತಿ ಕಾಮಮೀಶ್ವರ ತದೇವ ತದ್ಧರ್ಮ ಪರೈರ್ವಿನೀತೈಃ ಸರ್ವಾತ್ಮನಾ ಬ್ರಹ್ಮ ಕುಲಂ ನಿಷೇವ್ಯತಾಂ ಯತ್ಸೇವಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾರೆ ಏವಂ ಮಹತಾಂ ಲಕ್ಷಣಾನಿ ಅಭಿಧಾಯ ತೇಷಾಂ ಸೇವಾ ಪುರುಷಾರ್ಥಾರ್ಥವಿಹಿ ಕಾರ್ಯ ಇತ್ಯಭಿಹಿತ. ದೊಡ್ಡವರ ಲಕ್ಷಣಗಳು ಹೇಳಿ ಹೀಗಿರ್ತಾರಪ್ಪ ಅಂತ ಹೇಳಿ ಅಂಥವರ ಸೇವಾ ನೀವು ಮಾಡಿ ಅಂತ ಹೇಳ್ತಾರೆ. ಸರಿ, ಅಂಥ ದೊಡ್ಡವರ ಸೇವಾ ಮಾಡಿದರೆ ನಮಗೆ ಏನು ಫಲ ಬರುತ್ತೆ ಅಂತ ತಿಳಿಸಿದರೆ ಇನ್ನಷ್ಟು ಭಕ್ತಿ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮಹಾ ಜ್ಞಾನಿಗಳು ಅವರ ಸೇವಾ ಮಾಡಿದರೆ ಏನಾಗುತ್ತೆ ಅಂದ್ರೆ ಹೇಳ್ತಾರೆ, ಈ ಪೃಥ್ವಿ ಚಕ್ರವರ್ತಿ ಮೊದಲಾದಂಥ ರಾಜರು ಮಹಾಭಾಗವತರು ಅವರೆಲ್ಲರೂ ಕೂಡ ಜ್ಞಾನಿಗಳ ಸೇವಾ ಮಾಡಿದರು. ಅವರು ಕೂಡ ದೊಡ್ಡವರ ಸೇವಾ ಯಾಕೆ ಮಾಡಿದರು ಅಂದ್ರೆ ಹರಿಪ್ರೀತಿ ಸಾಧನತ್ವಾತ್, ಹರಿಪ್ರೀತಿ ವಿಶೇಷವಾಗುತ್ತೆ ದೊಡ್ಡವರ ಸೇವಾ ಮಾಡಿದರೆ. ಅದರಿಂದ ದೊಡ್ಡವರ ಸೇವಾ ಹೀಗಾಗುತ್ತೆ ಅಂತ ತಿಳಿಸಿಕೊಡುತ್ತಾರೆ. ಸೇವಯ, ಯಾವ ದೊಡ್ಡವರ ಪಾದವನ್ನು ಸೇವಾ ಮಾಡುವುದರಿಂದ ಅಶೇಷ ಗುಹಾಶ್ರಯ, ಅಶೇಷರು ಯಾರು ಅಂದ್ರೆ ಶೇಷವಿಲ್ಲದವರು ಅಂದ್ರೆ ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳ ಗುಹ ಹೃದಯ ಗುಹೆಯಲ್ಲಿ ಆಶ್ರಯ ಅಂದ್ರೆ ಅಲ್ಲಿರತಕ್ಕಂಥ ಭಗವಂತ ಬಿಂಬ ಮೂರ್ತಿ. ಸ್ವರಾಟ್ ವಿಪ್ರಪ್ರಿಯ ತುಷ್ಯತಿ ಕಾಮಂ ಈಶ್ವರ ಹೇಳ್ತಾರೆ. ಬ್ರಾಹ್ಮಣರ ಪ್ರಿಯನಾಗಿರತಕ್ಕಂಥ ಭಗವಂತ ಸ್ವರಾಟ್ ಸ್ವತಂತ್ರನಾದ ಸ್ವಾಮಿ ತುಷ್ಯತಿ ಕಾಮಂ ಅಂದ್ರೆ ವಿಶೇಷವಾಗಿ ಪೂರ್ಣ ಸಂತೋಷ ಪಡ್ತಾನಂತೆ ಹೇಳ್ತಾರೆ. ಇಲ್ಲಿ ತುಂಬಾ ವಿಷಯಗಳು ಹೇಳ್ತಾರೆ. ಎಲ್ಲರ ಹೃದಯದಲ್ಲಿರುವ ಸ್ವಾಮಿ ಪ್ರೀತನಾಗ್ತಾನೆ, ಎಲ್ಲರ ಹೃದಯದಲ್ಲಿರುವ ಸ್ವಾಮಿ ಪ್ರೀತನಾಗ್ತಾನೆ. ಎಲ್ಲರ ಹೃದಯದಲ್ಲಿ ಅಂತ ಹೇಳಿದರೆ ಇಷ್ಟು ಹೇಳ್ತಾರೆ, ನಾವು ಈ ಲೋಕದಲ್ಲಿ ಜನ್ಮ ಪಡೆದ ಮೇಲೆ ಯಾವ ಯಾವ ಮಠದಲ್ಲಿ ಯಾವ ಯಾವ ಯತಿಗಳಿದ್ದಾರೆ, ಒಂದೊಂದು ಪೀಳಿಗೆಯಲ್ಲೂ ಇವಾಗ 35 ಜನ 36 ಜನ ಬಂದಿದ್ದಾರೆ, ಹೌದಾ? ಎಲ್ಲಾ ಸೇರಿದ ಒಂದು 700 ಜನ ಆಗಿರ್ತಾರೆ ಯತಿಗಳು. ಎಲ್ಲರ ಸೇವಾ ಮಾಡಬೇಕು ಆಗತ್ತಾ? ಆಗಲ್ಲ. ನೆನೆಯೋದೂ ಇಲ್ಲ, ನಾವು ಹೆಸರು ಗೊತ್ತಿಲ್ಲ, ನೆನೆಯೋದೂ ಇಲ್ಲ, ನೆನೆಬೇಕದು ಗೊತ್ತಿಲ್ಲ. ಹಾಗಾಯಿತು. ಇನ್ನ ಇಡೀ 14 ಲೋಕದಲ್ಲಿರುವ ಎಲ್ಲಾ ಜ್ಞಾನಿಗಳ ಸೇವಾ ಮಾಡ್ಲಿಕ್ಕಾಗತ್ತಾ? ಆಗಲ್ಲ, ಮಾಡಬೇಕಂತೆ. ನಾವು ಎಲ್ಲಿ ಇದ್ದೇವೆ ಆ ಎಲ್ಲಾ ಜ್ಞಾನಿಗಳ ಸೇವಾ ಮಾಡಬೇಕು. ಎಲ್ಲ ಸಾಧ್ಯನಾ? ಸಾಧ್ಯ ಇಲ್ಲ. ಸಾಧ್ಯ ಅಂತಾರೆ ಹೇಗೆ? ಒಬ್ಬ ಗುರುವನ್ನ ಹಿಡಿದು, ಒಳ್ಳೆ ಗುರುವನ್ನ ಹಿಡಿದು ಆ ಗುರುವಿನೊಳಗೆ ಬಿಂಬಮೂರ್ತಿ ವಿರಾಟ್ ರೂಪಿ ನಿಂತಿದ್ದಾನೆ ಅಂತ ತಿಳಿದು ಅಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಎಲ್ಲರ ಬಿಂಬಮೂರ್ತಿ ನಿಂತಿದ್ದಾನೆ ಅಂತ ತಿಳಿದು ಅವರ ಸೇವಾ ಮಾಡಿ ಅವರನ್ನ ಪ್ರೀತಿಪಡಿಸಿದರೆ ಅವರೊಳಗಿರುವ ಭಗವಂತ ಪ್ರೀತನಾದರೆ ಇಡೀ ಜಗತ್ತು ನಮಗೆ ಪ್ರೀತರಾಗ್ಬಿಡ್ತಾರೆ. ಹೇಗೆ? ಒಬ್ಬೊಬ್ಬ ಗುರುಗಳ ಹತ್ರ ಏನು ಎಷ್ಟು 700 ಜನ ಯತಿಗಳಿದ್ರೆ ಒಬ್ಬೊಬ್ಬ ಗುರುಗಳನ್ನ ಅವರ ಹಿಂದೆ ಇದ್ದು ಶಾಟಿ ಒಣಗಾಕಿ ಎಲ್ಲಾ ಮಾಡಿ ಅವ್ರ ಸೇವಾಗಳೆಲ್ಲ ಮಾಡಿ ಅವರ ಅನುಗ್ರಹ ಪಡೆದ್ರೆ ಎಷ್ಟಿರಬೇಕು? ಅಷ್ಟನುಗ್ರಹ ಒಬ್ಬ ನಮ್ಮ ಗುರುಗಳ ಸೇವಾ ಮಾಡಿದ್ರೆ ಬಂದ್ಬಿಡುತ್ತೆ. ಅನುಸಂಧಾನ ಹೀಗಿರಬೇಕು. ಅದಕ್ಕೆ ಅಶೇಷ ಗುಹಾಶ್ರಯ ಅಂತ ಹೇಳಿದ್ರು. ಅಂದರೆ ಇದನ್ನೇ ನಮ್ಮ ಅತ್ರಿ ಮಹರ್ಷಿಗಳ ಕಥಾದಲ್ಲಿ ಹೇಳ್ತಾ ಬರ್ತಾರೆ. ಅತ್ರಿ ಮಹರ್ಷಿಗಳು ಶ್ರೀಹರಿಯನ್ನೇ ಚಿಂತನೆ ಮಾಡ್ತಾ ಬಂದರು. ಶ್ರೀಹರಿಯನ್ನ ಹೇಗೆ ಏನು ಚಿಂತನೆ ಮಾಡಿದರು ಅಂದ್ರೆ, ಬ್ರಹ್ಮಣಿ ಬ್ರಹ್ಮನಾಮಾಸೌ ಶಿವರೂಪಿ ಶಿವೇ ಸ್ಥಿತ, ಬ್ರಹ್ಮ ದೇವರೊಳಗೆ ಬ್ರಹ್ಮನಾಮಕ, ರುದ್ರದೇವರೊಳಗೆ ರುದ್ರನಾಮಕ ಅಂತ ಚಿಂತನೆ ಮಾಡಿದರು. ಅದರಿಂದ ಬ್ರಹ್ಮದೇವರು ಬಂದ್ರು, ರುದ್ರದೇವರು ಬಂದು ಪ್ರಸನ್ನರಾದರೂ ಬರಬೇಕಾ ಕೇಳು ಅಂದ್ರು. ಕೇಳುತ್ತಾರೆ, ಒಬ್ಬೊಬ್ಬರು ಕೂಡ ನಿಮಗಾಗಿ ಪ್ರತ್ಯೇಕವಾಗಿ ತಪಸ್ಸು ಮಾಡಿದರೆ ಹೊರತು ಕಾಣದೇ ಇರುವಂತವರು. ನಾನಂತೂ ಶ್ರೀಹರಿಯನ್ನು ಕುರಿತೇ ಮಾಡಿದ್ದು, ನಿಮ್ಮಿಬ್ಬರನ್ನ ಚಿಂತನೆ ಮಾಡಲಿಲ್ಲ. ಸತ್ಯವಾಗಿ ನಾನು ಶ್ರೀಹರಿಯನ್ನು ಮಾತ್ರ ಚಿಂತನೆ ಮಾಡಿದೆ. ನೀವಂತೂ ದರ್ಶನ ಕೊಟ್ಟಿದ್ದೀರಾ. ಹೇಗ್ ಕೊಟ್ಟಿದ್ದೀರಾ ಅಂದರೆ, ಒಬ್ಬೊಬ್ಬರನ್ನು ನಿಮ್ಮನ್ನು ಪ್ರತ್ಯೇಕವಾಗಿ ಚಿಂತನೆ ಮಾಡಿ ಉಪಾಸನೆ ಮಾಡಿ ನಿಮ್ಮನ್ನು ಸಂತೋಷಗೊಳಿಸಿದರೆ ಎಷ್ಟು ಸಂತೋಷದಿಂದ ದರ್ಶನ ಕೊಡಬೇಕೋ ಅಷ್ಟು ಸಂತೋಷದಿಂದ ಪ್ರೀತಿಯಿಂದ ನನಗೆ ವರ ಕೊಡತಾ ಇದ್ದೀರಾ, ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ, ರಹಸ್ಯ ಇದಯ್ಯ, ನೀನು ಚಿಂತನೆ ಮಾಡಿದ ರೀತಿ ಹೀಗಿದೆ. ನೀನು ಚಿಂತನೆ ಮಾಡಿದ್ದೇನೋ ಶ್ರೀಹರಿಯನ್ನು ಮಾತ್ರ, ಆದರೆ ಆ ಶ್ರೀಹರಿಯ ಚಿಂತನಾ ರೀತಿ ಹೀಗಿದೆ, ಬ್ರಹ್ಮನೊಳಗೆ ಬ್ರಹ್ಮನಾಮಕ, ರುದ್ರನೊಳಗೆ ರುದ್ರನಾಮಕ ಅಂತ ಶ್ರೀಹರಿಯ ಚಿಂತನೆ ಮಾಡಿದ್ದರಿಂದ ಆ ಒಬ್ಬ ಶ್ರೀಹರಿಯನ್ನು ಪ್ರೀತಿಗೊಳಿಸಿದ್ದಕ್ಕೆ ನನ್ನೊಳಗಿರತಕ್ಕಂಥ ಬ್ರಹ್ಮನಾಮಕ ಭಗವಂತ ಪ್ರೀತನಾದ. ಬಿಂಬ ಪ್ರೀತನಾದರೆ ಪ್ರತಿಬಿಂಬ ಪ್ರೀತಿ ಆಗ್ಲೇಬೇಕಲ್ಲ. ನಾವು ಕನ್ನಡಿ ಎದುರಿಗೆ ನಿಂತಾಗ ಕನ್ನಡಿ ಎದುರಿಗೆ ಪ್ರತಿಬಿಂಬ ಸೀರಿಯಸ್ ಆಗಿದೆ, ನಾವು ನಕ್ಕರೆ ಅದು ನಾನು ನಗಲ್ಲ ಅಂತ ಹೇಳಲಿಕ್ಕಿಲ್ಲ, ನಗಲೇಬೇಕು ಹೌದಾನೆ. ಹಾಗೆ ಭಗವಂತ ಪ್ರೀತನಾದರೆ ಅವರ ಪ್ರತಿಬಿಂಬ ಜೀವನು ಪ್ರೀತನಾಗ್ತಾನೆ. ಇದೇ ಎಲ್ಲಾ ಕಡೆ ತೋರಿದ್ದು, ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲಾ ಕಡೆ ತೋರಿದ್ದದೆ. ಅದನ್ನ ನಾವು ಜೀವನದಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಏನು ಬರ್ತಾ ಇದೆ, ನಮ್ಮ ಶರೀರದಲ್ಲೇ ತತ್ವಾಭಿಮಾನಿಗಳ ಗುಂಪು ಕೂತಿದೆ, ಅವರೆಲ್ಲರನ್ನು ಕೂಡ ಒಬ್ಬೊಬ್ಬರನ್ನ ಉಪಾಸನೆ ಮಾಡಿ ಅವರ ರೂಪ ಅವರ ಗುಣ ಅವರ ಕ್ರಿಯಾ ಚಿಂತನೆ ಮಾಡಿ ಅವರೆಲ್ಲರ ಅನುಗ್ರಹ ಪಡೆದು ಒಬ್ಬೊಬ್ಬರ ಅಪರೋಕ್ಷ ಆದ ಮೇಲೆ ದೇವರ ಅಪರೋಕ್ಷ ಆಗುತ್ತೆ, ಕೊನೆಗೆ ಅಪರೋಕ್ಷ ಆಗುವ ಕ್ರಮ ಹಾಗೆ. ಮತ್ತೆ ಹೇಗೆ ಚಿಂತನೆ ಮಾಡಬೇಕು, ಇಷ್ಟು ಜನ ಒಬ್ಬೊಬ್ಬರನ್ನ ಸೇವಾ ಮಾಡ್ತಾ ಹೋದ್ರೆ ಕಲ್ಪಗಳಾಗುತ್ತೆ, ಜನ್ಮಗಳು ಸಾಕಾಗಲ್ಲ. ಅದಕ್ಕೆ ಹೇಳ್ತಾರೆ ಇಷ್ಟು ಮಾಡಿ ನಿಮ್ಮೊಳಗಿರೋ ಭಗವಂತ ಆ ಎಲ್ಲರಲ್ಲೂ ಅವರವರ ಹೆಸರಿಟ್ಟುಕೊಂಡಿದ್ದಾನೆ. ಅತ್ರಿ ಮಹರ್ಷಿಗಳು ಮಾಡಿದ ಚಿಕ್ಕ ನಮ್ಮೊಳಗಿರುವ ಸ್ವಾಮಿಯೇ ಈ ಜಗತ್ತಿನಲ್ಲಿರುವ ಸಕಲ ಸಜ್ಜನರಲ್ಲಿ ಇದ್ದಾನೆ, ಅವರವರ ಹೆಸರಿಟ್ಟುಕೊಂಡಿದ್ದಾನೆ ಅಂತ ತಿಳಿದು ಆ ಈ ಬ್ರಹ್ಮಾಂಡದೊಳಗಿರುವಂತಹ ಸಕಲ ಸಜ್ಜನರ ಒಳಗಿರುವ ಬಿಂಬಮೂರ್ತಿಗಳೆಲ್ಲ ನನ್ನ ಬಿಂಬಮೂರ್ತಿಯಲ್ಲಿ ನಿಂತಿವೆ. ಯಾಕೆ, ದೇವರ ಲಕ್ಷಣ ಅದು. ಅನಂತ ಭಗವದ್ ರೂಪಗಳಿದ್ದರೆ ಒಂದು ರೂಪ ಹೊರತೆಗೆದರೆ ಆ ರೂಪದಲ್ಲಿ ಮಿಕ್ಕ ರೂಪಗಳೆಲ್ಲ ಇರಲೇಬೇಕು. ಇದು ದೇವರ ರೂಲ್, ಅದು ದೇವರ ಸಹಜ ಲಕ್ಷಣ ಅದು. ಹಾಗಾದರೆ ನಮ್ಮ ಬಿಂಬಮೂರ್ತಿಯಲ್ಲಿ ಈ ಜಗತ್ತಿನಲ್ಲಿರುವ ಸಕಲ ಸಜ್ಜನರ ಹೃದಯದಲ್ಲಿರುವ ಬಿಂಬಮೂರ್ತಿ ಇರಲೇಬೇಕಲ್ಲ. ಹಾಗಾದರೆ ಆ ಚಿಂತನೆ ಮಾಡಿ, ಆ ಚಿಂತನೆ ಇದೆ ಮತ್ತು ಇಲ್ಲ, ಅಂತಹ ಚಿಂತನೆ ಸಹಿತ ನಮ್ಮ ಹೃದಯದಲ್ಲಿರುವ ಮೂರ್ತಿಯನ್ನ ನಾವು ಪ್ರೀತಿಗೊಳಿಸಿದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲರಿಗೂ ಸಂತೋಷ ಆಗಿಬಿಡುತ್ತೆ. ಹೇಗೆ, ಈ 14 ಲೋಕದಲ್ಲಿರುವ ಎಲ್ಲಾ ಸಜ್ಜನರ ಮುಂದೆ ನಿಂತು ಅವರವರ ಮನೆಗೆ ಹೋಗಿ ಅವರಿಗೆಲ್ಲ ಸೇವಾ ಮಾಡಿ ಏನು ಅನೇಕ ಕಾಲ ಅವರ ಸೇವಾ ಮಾಡಿದರೆ ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ಪ್ರೀತಿ ನಮ್ಮ ಒಳಗಿರುವ ಬಿಂಬಮೂರ್ತಿಯನ್ನು ಸಂತೋಷಗೊಳಿಸಿದರೆ ಆಗುತ್ತೆ. ಈ ಅನುಸಂಧಾನ ಪೂರ್ವಕ, ಯಾವ ಅನುಸಂಧಾನ, ಅವರಲ್ಲಿರುವ ಭಗವದ್ ರೂಪಗಳೆಲ್ಲ ನನ್ನಲ್ಲಿ ನಿಂತಿವೆ, ಇದನ್ನೇ ಹೇಳುತ್ತಾ ಇದ್ದಾರೆ. ಇದು ಬರಲಿಕ್ಕೇನು ಮಾಡಬೇಕು ಅಂದ್ರೆ ಗುರುಗಳ ಸೇವಾ ಮಾಡಬೇಕು. ಗುರುಗಳಲ್ಲಿ, ಗುರುಗಳ ಬಿಂಬಮೂರ್ತಿಯಲ್ಲಿ ಈ ಜಗತ್ತಿನಲ್ಲಿರುವ ಎಲ್ಲಾ ಸಜ್ಜನರ ಬಿಂಬಮೂರ್ತಿ ನಿಂತಿದೆ ಅಂತ ತಿಳಿದು ಗುರುಗಳಂತರ್ಯಾಮಿ ಭಗವಂತನ ಪ್ರೀತಿಗಾಗಿ ಗುರು ಸೇವಾ ಮಾಡಿದರೆ, ಗುರುಗಳು ಪ್ರೀತರಾದರೆ, ಗುರುಗಳ ಅಂತರ್ಯಾಮಿ ಪ್ರೀತನಾದರೆ ಇಡೀ ಜಗತ್ತು ನಮಗೆ ವರ ಕೊಡುತ್ತೆ. ಒಬ್ಬ ಗುರುಗಳು ಪ್ರೀತರಾದರ ಈ ಟೆಕ್ನಿಕ್ ತಿಳ್ಕೊಂಡು ಅವಾಗ ಎಲ್ಲಾ ಮಠದ ಸ್ವಾಮಿಗಳು ನಮ್ಮ ಮನೇಲಿ ಇರ್ತಾರೆ. ಅದನ್ನ ಕರೆದೇ ಇಲ್ಲಲ್ಲ ಈ ಸ್ವಾಮಿಗಳನ್ನ ಅಂದ್ರೆ ನಾವು ಬಂದು ಯಾಕೆ ಈ ತರ ಚಿಂತನೆ ಮಾಡಿದ್ದೀಯಲ್ಲ, ನಿನ್ನ ಗುರುಗಳಲ್ಲೇ ನಾವೆಲ್ಲ ಬಂದು ಅಂತ ಎಲ್ಲರೂ ಪರಮಾನುಗ್ರಹ ಮಾಡಿ ಹೊರಡುತ್ತಾರೆ. ಆ ರೀತಿಯಲ್ಲಿ ಯತ್ಸೇವಯ ಅಶೇಷ ಗುಹಾಶ್ರಯ, ಈ ರಹಸ್ಯ ಅಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಯಾವ ಯಾವ ಬ್ರಹ್ಮದೇವರು ಮೊದಲುಕೊಂಡು ರಮಾ ಬ್ರಹ್ಮಾದಿಗಳು ಮೊದಲುಕೊಂಡು ಎಲ್ಲಾ ಸಜ್ಜನರ ಹೃದಯ ಗುಹೆಯಲ್ಲಿರುವಂತಹ ಸ್ವಾಮಿ ಗುರುಗಳ ಹೃದಯದಲ್ಲಿ ನಿಂತಿರ್ತಾನಾದ್ದರಿಂದ, ಅವನೇ ನಮ್ಮ ಹೃದಯದಲ್ಲಿ ನಿಂತಿರ್ತಾನಾದ್ದರಿಂದ ಅವನ ಸೇವಾ ಮಾಡಿದರೆ ಸ್ವರಾಟ್ ಸ್ವತಂತ್ರನಾದ ಸ್ವಾಮಿ ಅಂದ್ರೆ ಆ ಗುರುಗಳ ಒಳಗಿರತಕ್ಕಂಥ ಬಿಂಬಮೂರ್ತಿಯಲ್ಲಿ ಸಕಲ ಬ್ರಹ್ಮಾದಿ ಸಕಲ ಚೇತನರ ಬಿಂಬಮೂರ್ತಿ ನಿಂತಿದೆ ಅಂತ ಚಿಂತನೆ ಮಾಡಬೇಕು. ಅವನ ಗುಣ ಏನಂತ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಸ್ವರಾಟ್ ಅಂತ ಚಿಂತನೆ ಮಾಡಬೇಕಂತ. ಸ್ವರಾಟ್ ಅಂದ್ರೆ ಸ್ವೇನೈವ ತೇಜಸ ರಾಜತೆ, ತನ್ನದೇ ಆದ ಅದ್ಭುತ ಶಕ್ತಿಯಿಂದ ಪ್ರಕಾಶವಂತನಾಗಿದ್ದಾನೆ, ಸ್ವತಂತ್ರ ಶಕ್ತಿಯಿಂದ ಹೊಳಿತಾ ಇದ್ದಾನೆ, ಅವನಂತೆ ಇರೋರು ಇನ್ಯಾರೂ ಇಲ್ಲ ಅಂತ ಚಿಂತನೆ ಮಾಡಬೇಕು. ವಿಪ್ರಪ್ರಿಯ, ಇನ್ನೊಂದು ಗಣ ಭಗವಂತನದ್ದು, ವಿಪ್ರಪ್ರಿಯ ವಿಪ್ರಪ್ರಿಯ ಅಂತ ಚಿಂತನೆ ಮಾಡಬೇಕು. ಹಾ, ಅಂತಂದ್ರೆ ವಿ ಅಂದ್ರೆ ಭಗವಂತ, ಅವನಲ್ಲಿ ಪ್ರಕೃಷ್ಟವಾದ ಭಕ್ತಿ ಯಾರಿಗಿರುತ್ತೋ ಅವರು ವಿಪ್ರರು, ಅಂಥವರನ್ನ ಸಂತೋಷಗೊಳಿಸತಕ್ಕಂತಹ ಸ್ವಾಮಿಯಿಂದ ಚಿಂತನೆ ಮಾಡಿದರೆ ಅವಾಗೆ ಗುರುಗಳಂತರ್ಯಾಮಿ ಕಾಮಂ ತುಷ್ಯತಿ, ಪೂರ್ಣ ಸಂತೋಷ ಆಗ್ತಾನಂತೆ. ತದೇವ ತದ್ಧರ್ಮ ಪರೈಹಿ ವಿನೀತೈ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ, ಆದ್ದರಿಂದ ತದ್ಧರ್ಮ ಪರೈಹಿ ವಿಷ್ಣು ಧರ್ಮ ಪರೈಹಿ ನಿಷೇವ್ಯತಾಂ, ಹೇಳ್ತಾರೆ. ಶ್ರೀಹರಿಯನ್ನ ಪ್ರೀತಿಗೊಳಿಸಬೇಕಾ? ಪ್ರತ್ಯಕ್ಷವಾಗಿ ಸಿಗುವ ನಮ್ಮ ಗುರುಗಳೇನಿದ್ದಾರೆ, ಆ ಗುರುಗಳ ಪಾದ ಹಿಡಿದು ಅವರ ಒಳಗಿರತಕ್ಕಂತಹ ಭಗವಂತನ ಸೇವೆಯನ್ನು ಮಾಡಿ ಆತನ ಅನುಗ್ರಹ ಪಡೆದು ನಾವು ವಿಶೇಷವಾಗಿ ಉದ್ಧಾರ ಆಗಬೇಕು. ಆ ಚಿಂತನಾ ಕ್ರಮವನ್ನು ತಿಳಿಸಿಕೊಟ್ಟು, ಹಾಗಾದರೆ ಗುರುಗಳನ್ನು ಹೇಗೆ ಸೇವಾ ಮಾಡಲಿಕ್ಕೆ ಸಾಧ್ಯ, ಏನೇನು ಮಾಡಬಹುದು ಅಂದರೆ ಅದರಲ್ಲೂ ವ್ಯತ್ಯಾಸಗಳಿವೆ. ಗಂಡು ಹೆಣ್ಣಿಗೆ, ಹೆಣ್ಣಿಗೆ ತನ್ನದೇ ಆದ ನಿಯಮ ನಿಬಂಧನೆಗಳು ತುಂಬಾ ಇವೆ, ಅವರು ಗುರುಗಳ ಸೇವಾ ಮಾಡಬಹುದು. ಗಂಡು ಅವರೂ ಸೇವಾ ಮಾಡಬಹುದು. ಹೇಗೆ? ಅವರವರಿಗೆ ತಕ್ಕಂತಹ ಮಾರ್ಗದಿಂದ ತಮ್ಮ ತಮ್ಮ ಧರ್ಮಗಳನ್ನು ಬಿಡದೆ ಗುರುಗಳ ಸೇವಾ ಮಾಡಬೇಕು. ಬಂದಂತಹ ಗುರುಗಳಿಗೆ ಪಾದಸೇವಾದಿಗಳನ್ನು ಮಾಡಿ ಹಾಸಿಗೆ ಹಾಕೊಟ್ಟು ಎಲ್ಲ ಮಾಡಿ ಅವರನ್ನ ಎಲ್ಲಾ ರೀತಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸೋದು ಗಂಡನ ಧರ್ಮ. ಆದರೆ ಬಂದವರಿಗೆ ಮಡಿಯಿಂದ ಶುದ್ಧವಾದ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಅನ್ನ ಹಾಕಿದರೆ ಅದು ಹೆಣ್ಣಿನ ಧರ್ಮ ಹೌದಾನೆ? ಗುರುಗಳಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಬಾರದು ಅಂತ ಯಾರು ಹೇಳಿಲ್ಲಲ್ವ? ಚೆನ್ನಾಗಿದೆ, ನಿಮ್ಮ ಕೈಯಲ್ಲಿದೆ, ಎಲ್ಲ ಇದೆ, ಅವರಿಗೆ ಏನೇನು ಬೇಕೋ ಎಲ್ಲವನ್ನ ಮಾಡಿಕೊಟ್ರೆ ಭಗವಂತ ಪ್ರೀತನಾಗ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಅಶ್ನಾತ್ಯನಂತ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತಂ ಎನ್ಮುಖ ಇಜ್ಜನಾಮಭಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೇ ಪಾರಮ ಹಂಸವರ್ಯಗುಹು. ಭಗವಂತ ತತ್ವಕೋವಿದೈಹಿ ಅಶ್ನಾತಿ ಅನಂತ, ಜ್ಞಾನಿಗಳಾದವರು ಒಂದು ತುತ್ತು ಅನ್ನ ತಗೊಂಡ್ರೆ ಸಾಕಂತೆ, ಭಗವಂತ ಅವರಲ್ಲೇ ನಿಂತು ಅನ್ನವನ್ನ ಸ್ವೀಕಾರ ಮಾಡುತ್ತಾನೆ. ಯಾಕೆ? ಜ್ಞಾನಿಗಳು ಶ್ರದ್ಧಾಹುತಂ, ತಮ್ಮ ಮುಖದಲ್ಲಿ ಅನ್ನವನ್ನು ಕೊಡುವಾಗ ಇದು ನನಗಲ್ಲ ಶ್ರೀಹರಿಗೆ ಅಂತ ಚಿಂತನೆ ಮಾಡುತ್ತಾ ಭಗವಂತನಿಗೆ ಶ್ರದ್ಧೆಯಿಂದ ಕೊಡತಾರಂತೆ. ಹೇಳುವಾಗ ನೆನಪಾಗುತ್ತೆ, ಮಹಾನುಭಾವರು ಚಂಡರಿಕಿ ರಾಘವೇಂದ್ರ ದಾಸರು ಅಂತ, ಚಂಡರಿಕಿ ದಾಸರು ಅಂತ ಕರೀತಾ ಇದ್ರು ಅವರನ್ನ. ಅವರು ಯಾರ ಮನೆಗೂ ಬಂದರೂ ಕೂಡ ಅವರವರ ಮನೆಯಲ್ಲಿ ಏನು ವಿಶೇಷವಾಗಿರತಕ್ಕಂತಹ ಅಡಿಗೆ ಬಡಿಸಿ ಎಲ್ಲ ಮಾಡಿದರೆ ತಿನ್ನುವಾಗ ತಮ್ಮ ಸುತ್ತು ಒಳಗೂ ಭಗವಂತನ ಚಿಂತನೆ ಮಾಡುತ್ತಾ ದೇವರಿಗೆ ಬಾಯಿಗೆ ತುತ್ತು ಕೊಟ್ಟ ಅನುಸಂಧಾನ. ಇದನ್ನೇ ನಮ್ಮ ಅರಣ್ಯಕಾಚಾರ್ಯರು ಅಧ್ಯಾತ್ಮ ರಥದಿಂದ ಹೇಳ್ತಾರೆ, ನಮ್ಮ ಶರೀರದ ಸುತ್ತೂ ಸ್ವಾಮಿ ಕೂತಿದ್ದಾನೆ, ಅವನ ಬಾಯಿಗೆ ತುತ್ತು ಕೊಡಿ ನಿಮಗೆ ತುತ್ತು ಬರುತ್ತೆ ಅಂತ ಹೇಳ್ತಾರೆ. ತಗೊಳ್ಳೋದವನೇ ಮೊದಲು, ಹೌದಾ? ನಾವೆಲ್ಲೋ ಒಳಗೆ ಹೃದಯ ಕಮಲದಲ್ಲಿ ಜೀವ ಇಷ್ಟು ಕೂತಿರ್ತಾನೆ, ಹಾಕಿದ ಅನ್ನದ ಒಂದು ಕಾಳಿನಲ್ಲಿ ಒಂದು ಅಂಶ ಇಲ್ಲ, ಮತ್ತೆ ಇಷ್ಟನ್ನ ನಮಗೆ ಸೇರೋದು ಹೇಗೆ ಅಂದರೆ ಈ ಶರೀರ ಹೊತ್ತು ಶರೀರ ಆಕಾರದಲ್ಲಿ ತಾನೇ ಇದ್ದು ಕೈಯಲ್ಲಿ ಕೈ ಇಟ್ಟು ಆ ತುತ್ತನ್ನ ತೆಗೆದು ಬಾಯಲ್ಲಿ ಹಾಕಿ ತಾನೇ ಅಗದು ನುಂಗಿ ನುಂಗಿಸಿ ಕೊನೆಗೆ ನಮಗೆ ತೃಪ್ತಿ ಕೊಟ್ಟು ಇಷ್ಟು ಮಾಡ್ತಾ ಇರೋದು ಯಾರು? ನಾವು ರಿವರ್ಸ್ ಆಗಿ ಆಲೋಚನೆ ಮಾಡ್ತಾ ಇರ್ತೀವಿ, ಇವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ, ಇವರೊಳಗೆ ದೇವರೆಲ್ಲೋ ಕೂತಿದ್ದಾರೆ, ಆ ದೇವರು ತಗೊಳ್ಳಿ ಅಂತ ನಾವು ಸಂಕಲ್ಪ ಮಾಡ್ತೀವಿ, ಹೌದಾ? ತಲೆಗೆ ಬರೋದಿಷ್ಟೇ, ಇವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ, ಇವರೊಳಗೆ ದೇವರೆಲ್ಲೋ ಕೂತಿದ್ದಾರೆ, ಆ ದೇವರಿಗೂ ಸೇರಲಿ ಅಂತ ರಿವರ್ಸ್ ಆಗಿದೆ. ಇಲ್ಲಿ ದೇವರೇ ತಗೊಂಡು ಒಳಗೆಲ್ಲೋ ಇರುವಂತಹ ಜೀವನಿಗೆ ಚೂರು ತೃಪ್ತಿ ಕೊಡ್ತಾ ಇದ್ದಾರೆ, ಮತ್ತೆ ಊಟ ಮಾಡ್ತಾ ಇರೋದು ಪ್ರತ್ಯಕ್ಷವಾಗಿ ಆ ರೂಪವನ್ನ ತಗೊಂಡು ಆ ಅನ್ನವನ್ನು ತೆಗೆದು ಅಗದು ಒಳಗೆ ನುಂಗಿಸಿ ಒಳಗೆ ತಾನೇ ಕಳಿಸಿ ಎಲ್ಲ ಮಾಡ್ತಾ ಇರೋದು ಯಾರು? ಆ ಸ್ವಾಮಿ ಅಲ್ವಾ? ಆ ಅಗಳಿನ ಒಂದು ನೂರು ಭಾಗವೂ ಇಲ್ಲ, ನಾವು ಆ ಅಗಳನ್ನು ನುಂಗಲಿಕ್ಕಾಗುತ್ತಾ ಅಗಿಲಿಕ್ಕಾಗುತ್ತಾ? ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಪಚನ ಗಮನ ಭಕ್ಷಣ ಭೋಜನ ಹೇಳ್ತಾರೆ, ಚಲನ ಅಚಲನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಒಂದು ತುತ್ತನ್ನ ತಿನ್ಲಿಕ್ಕಾಗುತ್ತಾ ನಿಮಗೆ? ಸಾಧ್ಯ ಇಲ್ಲ. ಶುಚಿ ಸದನ ದಯದಿಂದ ಜೀವರ ನಿಜನ ನಿಜಯದಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನು ಎಂದು ಅರಿತುಕೊಂಡಾಡು, ತಿಳ್ಕೊಂಡು ನೋಡು, ಕಣ್ ತೆಗೆದು ನೋಡ್ರಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಜ್ಞಾನಿಗಳನ್ನ ಕರೆದು ದೊಡ್ಡವರನ್ನ ಅವರ ಹೊಟ್ಟೆಯಲ್ಲಿ ಒಂದು ತುತ್ತನ್ನ ಹಾಕಿದರೆ ಅವರು ಆ ತುತ್ತನ್ನವನ್ನ ಶ್ರೀಹರಿಗೆ ಸ್ವಾಮಿ ನೀ ತಗೊಳ್ಳೋ ನೀ ತಗೊಳ್ಳೋ ನೀ ತಗೊಳ್ಳೋ ಅಂತ ದೇವರಿಗೆ ಕೊಡ್ತಾರಂತೆ. ಹೇಗ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಆಹುತಿಗಳನ್ನ ಕೊಟ್ಟು ನಂತರ ತುತ್ತು ತುತ್ತನ್ನ ತುತ್ತು ತುತ್ತನ್ನ ಆ ನೋಡಿ ಅವರಿಗೆ ಇಚ್ಛಾ ಬರುತ್ತೆ, ಇದು ಕಲಿಸಬೇಕು ಅದು ಕಲಿಸಬೇಕು ಅಂತ ಹೇಳಿ. ಆದರೆ ನಾವಂದ್ಕೊಳ್ತೀವಿ ಇದು ಕಲಿಸೋಣ ಅದು ಕಲಿಸೋಣ ಅಂತ, ಅವ್ರು ಹಾಗಲ್ಲ, ಅಲ್ಲೇ ದೇವರು ಕೊಡತಾ ಇರ್ತಾರೆ. ಇದು ಸ್ವಾಮಿ ಕೊಡತಾ ಇದ್ದಾನೆ, ಸ್ವಾಮಿ ಸಂಕಲ್ಪ, ಈ ರಸ ಹೀಗೆ ಸ್ವೀಕಾರ ಮಾಡಬೇಕು ಅಂತ ಸ್ವಾಮಿ ನಿನ್ನ ಸಂಕಲ್ಪ ಅಂತ ಅದನ್ನು ತಗೊಂಡು ಕೊಡತಾ ಇರ್ತಾರೆ. ಅಂಥವರ ಹೊಟ್ಟೆಯಲ್ಲಿ ಶ್ರದ್ಧಾಹುತಂ, ಶ್ರದ್ಧೆಯಿಂದ ವಿಶೇಷವಾಗಿ ಅವರು ಹೋಮ ಮಾಡುತ್ತಾರೆ. ಆ ಮುಖದಲ್ಲಿ ಇಜ್ಯನಾಮಭಿಹಿ, ಯಜ್ಞದಲ್ಲಿ ಬಳಸಬೇಕಾದ ಮಂತ್ರಗಳಿಂದ ಅವರ ಆಹುತಿಯನ್ನ ಕೊಡತಾ ಇರ್ತಾರೆ. ಕೆಲವರ ಸಂಪ್ರದಾಯ ಇದೆ, ನಿತ್ಯವೂ ಊಟ ಮಾಡುವಾಗ ಬೃಹತಿ ಸಹಸ್ರ ಮಂತ್ರಗಳನ್ನು ಹೇಳಿಕೊಂಡು ಊಟ ಮಾಡುವ ಸಂಪ್ರದಾಯ ಬಹಳ ಜನಕ್ಕಿದೆ. ಬೃಹತಿ ಸಹಸ್ರ ಮಂತ್ರ ಅಂದ್ರೂ ಸಹಸ್ರನಾಮ ಅಂದ್ರೂ ಒಂದೇ, ಸಹಸ್ರನಾಮ ಹೇಳುತ್ತಾ ಪಾರಾಯಣ ಮಾಡುತ್ತಾ ಪೂರ್ಣ ಊಟ ಮಾಡಿ ಊಟದರೊಳಗೆ ಸಹಸ್ರನಾಮ ಮುಗಿದಿರಬೇಕು. ಅಂದ್ರೆ ಬೃಹತಿ ಸಹಸ್ರ ಯಾಗ ಅವರು ಮುಗಿದಿರಬೇಕು, ಆಹುತಿ ಕೊಟ್ಟಾಗ ಇಷ್ಟು ಮುಗಿದಿರುತ್ತೆ. ಅಂಥವರು ಇದ್ದಾರೆ ಮಹಾನುಭಾವರು. ಈ ರೀತಿಯಲ್ಲಿ ನಾವು ಜ್ಞಾನಿಗಳ ಹೊಟ್ಟೆಯಲ್ಲಿ ಈ ಅನುಸಂಧಾನ ಇರತಕ್ಕಂತಹ ಜ್ಞಾನಿಗಳ ಹೊಟ್ಟೆಯಲ್ಲಿ ಒಂದು ತುತ್ತ ಹಾಕಿದಾಗ ಭಗವಂತ ಎಷ್ಟು ಸಂತೋಷವಾಗಿ ಸ್ವೀಕಾರ ಮಾಡುತ್ತಾನೋ. ನ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ. ಆ ರೀತಿಯಲ್ಲಿ ಭಗವಂತ ಹೊರಗೆ ಚೇತನವಲ್ಲದ ಯಾವುದು ಜಡವಾದ ಪ್ರತಿಮೆಯಲ್ಲಿ ಅಗ್ನಿಯಲ್ಲಿ ದೇವರೇ ಇದ್ದು ಅಲ್ಲೂ ತಗೊಳ್ತಾನೆ, ನೈವೇದ್ಯ ತಗೊಳ್ತಾನೆ ಆತ. ಆದರೆ ಇಲ್ಲಿ ಎಷ್ಟು ಸಂತೋಷವಾಗಿ ಸ್ವೀಕಾರ ಮಾಡುತ್ತಾನೋ ಅಲ್ಲಿ ಭಗವಂತ ಅಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಲ್ಲ. ಅಂದರೆ ಅಲ್ಲಿ ಸ್ವೀಕಾರ ಮಾಡಲ್ಲ ಎಂಬ ತಾತ್ಪರ್ಯ ಅಲ್ಲ, ಅಲ್ಲಿ ಮಾಡುತ್ತಾನೆ, ಅದಕ್ಕಿಂತ ಜಾಸ್ತಿ ಜ್ಞಾನಿಗಳ ಮುಖದಿಂದ ತಗೊಳ್ತಾನೆ. ಆದ ಕಾರಣ ನಮಗೆ ಇಲ್ಲಿ ಏನಾಗ್ತಾ ಇರತ್ತಂದ್ರೆ ಪ್ರತಿಮೆಯಲ್ಲಿ ದೇವರು ನೋಡ್ಲಿಕ್ಕೆ ಬಹಳ ಸಂತೋಷ ಪಡ್ತಾ ಇರ್ತೀವಿ, ಅಲ್ಲಿ ಚಿಂತನೆ ಮಾಡಲಿಕ್ಕೆ. ಹಾಗೆ ಅಗ್ನಿ ಹೋಮ ಅಂದ್ರೆ ಅಲ್ಲಿ ನೋಡ್ತಾ ಇರ್ತೀವಿ. ಬ್ರಾಹ್ಮಣರಲ್ಲಿ ನೋಡೋ ಕಾಲಕ್ಕೆ ಅಯ್ಯೋ ಇವ್ರು ಸಿಕ್ಕವರೇ ಅಲ್ಲಿ ಇದ್ದೇ ಇರ್ತಾರೆ, ಇವರಲ್ಲಿ ಊಟ ಹಾಕ್ಬೇಕಲ್ಲ ಅಂತ ಸ್ವಲ್ಪ ಹಾಗೆ ಹಾಕಿ ಹೋಗ್ತಾ ಇರ್ತೀವಿ. ಅದು ಬೇಡ. ನಾವು ಏನು ಮಾಡಿದರೂ ಬಿಟ್ಟರು ಜ್ಞಾನಿಗಳ ಹೊಟ್ಟೆಯಲ್ಲಿ ಒಂದು ತುತ್ತನ್ನು ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ಪಾರಮಹಂಸ್ಯ ವರ್ಯಗು ಅಂದ್ರೆ ಪರಮಹಂಸರಾಗಿರ್ತಾರೆ. ಪರಮಹಂಸರು ಅಂದ್ರೆ ಯಾರು? ಭಗವಂತನೇ ಗತಿ ಅಂತ ಯಾರು ತಿಳ್ಕೊಂಡಿರ್ತಾರೋ ಅಂಥ ಮಹಾನುಭಾವರ ವಿಶೇಷವಾಗಿರತಕ್ಕಂಥ ವರ್ಯ ಗುಹು ಅಂತ ಹೇಳ್ತಾರೆ. ಅವರ ಒಳಗಿರತಕ್ಕಂಥ ಭಗವಂತ ಎಲ್ಲರನ್ನು ರಕ್ಷಣೆ ಮಾಡುತ್ತಾನೆ, ಆ ರೀತಿಯಾಗಿ ಅವರ ಆರಾಧನೆ ಮಾಡಿದರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನ ಬಿಭ್ರದಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ ಇವಾವಭಾಸತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾತ್ ಅಪ್ರಾಪ್ತ ಪುರುಷಾರ್ಥಾನ ಬ್ರಹ್ಮೋಪದೇಶಕತ್ವಾಚ್ಚ ತತ್ಸೇವೆಯ ಕಾರ್ಯಂ. ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಿಗಳಾದವರು ಭಗವಂತನ ಸದಾ ಉಪಾಸನೆ ಮಾಡ್ತಾ ಇರ್ತಾರೆ. ಸದಾ ಭಗವಂತನ ಉಪಾಸನೆ ಮಾಡ್ತಾ ಮಾಡುತ್ತಾ ಅವರವರಿಗೆ ಏನು ಬೇಕೋ ಎಲ್ಲ ಪುರುಷಾರ್ಥಗಳನ್ನು ಪಡೆದಿರ್ತಾರೆ. ಅಂಥ ಜ್ಞಾನಿಗಳ ಪಾದವನ್ನು ನಾವು ಹಿಡಿದರೆ ಅಷ್ಟೇ ಅಲ್ಲ, ಅವರಲ್ಲಿ ಅಧಿಕಾರ ಬಂದಿರುತ್ತೆ. ಏನ್ ಅಧಿಕಾರ ಅಂದರೆ ದೇವರ ಕುರಿತು ಇನ್ನೊಬ್ಬರಿಗೆ ತಿಳಿಸಿಕೊಡುವ ಅಧಿಕಾರ ಅವರಿಗೆ ಬಂದಿರುತ್ತೆ. ಅಂದರೆ ಅಡಿಗೆ ಮಾಡೋದು ಹೇಳ್ಕೊಡ್ಬೇಕು, ನೀವು ಅಡಿಗೆ ಮಾಡೋದು ಹೇಳ್ಕೊಡ್ಬೇಕು. ನಿಮ್ಮ ಹತ್ರ ಯಾರು ಬಂದಾರೆ ಅಡಿಗೆ ಮಾಡೋದು ಹೇಳ್ಕೊಡಿ ಹೇಗೆ ಅಂತ, ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೇ ಬರಲ್ಲ ಅಡಿಗೆ ಮಾಡೋದು, ನಿಮಗೆ ಅಡಿಗೆ ಮಾಡೋದು ಬರಲ್ಲ. ಏನು ಬರುತ್ತೆ ನಿಮಗೆ ಅಂದ್ರೆ, ಅಡಿಗೆ ಮಾಡುವ ಪುಸ್ತಕ ಇದೆಯಲ್ಲ, ಆ ಪುಸ್ತಕ ತುಂಬಾ ಸಲ ಓದಿದ್ದೀರಾ, ತುಂಬಾ ಸಲ ಓದಿದ್ದೀರಾ ಅದನ್ನ. ಯಾರಿಂದ? ಅಂಥವರಿಂದ ಓದಿದ್ದೀರಾ. ಯಾರಿಗೆ ಅಡಿಗೆ ಮಾಡಿಗೆ ಬರಲ್ವೋ, ಯಾರಿಗೆ ಅಡಿಗೆ ಮಾಡಿ ಅಭ್ಯಾಸ ಇಲ್ಲವೋ, ಬರೇ ಪುಸ್ತಕ ನೋಡಿಕೊಂಡು ಅಡಿಗೆಯನ್ನು ಹೇಳಿರ್ತಾರೋ ಅಂಥವರಿಂದಲೇನೆ ಆ ಅಡಿಗೆಯನ್ನು ಕಲ್ತಿದ್ದೀರಾ. ಅಂದ್ರೆ ಪುಸ್ತಕ ನೋಡಿ ಹೇಳೋದು, ಶಬ್ದ ಶಬ್ದ ಇವೇನು ನಿಮಗೆ ಆ ಅಡಿಗೆ ಮಾಡುವ ಪುಸ್ತಕದ ಪ್ರತಿಯೊಂದು ಅಕ್ಷರ ಬೈಹಾರ್ಟ್ ಆಗಿದೆ. ಆ ಪುಸ್ತಕದ ಅಕ್ಷರಾಕ್ಷರ ಅರ್ಥವೂ ಗೊತ್ತು. ಎಷ್ಟು ಚೆನ್ನಾಗಿ ನೀವು ಹೇಳ್ತೀರಿ ಅಂದ್ರೆ ಅಡಿಗೆ ಮಾಡುವವರು ಕೂಡ ಅಷ್ಟು ಗೊತ್ತಿರಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾ ಇರ್ತೀರಾ ನೀವು. ಆದರೆ ಒಂದು ಸಲವೂ ಅಡಿಗೆ ಮಾಡಿರಲ್ಲ ನೀವು. ಅಡಿಗೆ ಚೆನ್ನಾಗಿದೆ ದೃಷ್ಟಾಂತ ಅಲ್ವಾ? ಅಡಿಗೆ ಮಾಡಿಲ್ಲ ಜೀವನದಲ್ಲಿ, ಒಮ್ಮೆನೂ ಅಡಿಗೆ ಮಾಡಲಿಕ್ಕೆ ಪ್ರಯತ್ನವೂ ಪಡಲಿಲ್ಲ. ಅಡಿಗೆ ಮಾಡೋದು ಹೇಗೆ ಎಂಬುದು ಚೆನ್ನಾಗಿ ಗೊತ್ತ ನಿಮಗೆ. ಏನೋ ಎಲ್ಲ ಪುಸ್ತಕ ನೋಡಿದ್ದೀರಾ, ಬಂದವರಿಗೆಲ್ಲ ಹೇಳ್ತಾ ಇದ್ದೀರಾ ಅಡಿಗೆ ಹೀಗೆ ಮಾಡಿ ಒಳ್ಳೆ ರುಚಿಯಾಗಿರುತ್ತೆ ನೋಡಿ ಅಂತ ಹೇಳ್ತಾ ಇದ್ದೀರಾ. ಅವರು ಕೇಳ್ತಾ ಇದ್ದಾರೆ ಅಡಿಗೆ ಮಾಡಿದ್ರೆ ಏನು ಪ್ರಯೋಜನ ಅಂತ ಅವರೆಲ್ಲ ಕೇಳ್ತಾ ಇದ್ರೆ, ಇಂಥ ರುಚಿ ಇರುತ್ತೆ ಇಂಥ ಪುಸ್ತಕದಲ್ಲಿ ಹೇಳಿದ್ರು, ಇಂಥ ರುಚಿ ಇರುತ್ತೆ ರುಚಿ ಇರುತ್ತೆ ಅಂತ ಹೇಳ್ತಾ ಇರ್ತೀರಾ. ಅವರಿಗೆ ಆಸೆ, ಅವರೂ ನಿಮ್ಮಿಂದ ಕಲ್ತರು, ಅವರಿಗೆ ಏನಾಗುತ್ತೆ, ನೀವು ಎಂದೂ ಅಡಿಗೆ ಮಾಡಿಲ್ಲಲ್ಲ ನಿಮ್ಮಿಂದ ಉಪದೇಶ ತಗೊಂಡಕ್ಕೆ ಆ ಎಲ್ಲ ಅವರು ಕಲಿತಾರೆ. ಈವನ್ ಆ ಟೆಕ್ಸ್ಟ್ ಬುಕ್ ಇಂದ ಚೆನ್ನಾಗಿ ಕಲಿತು ಅದು ಅದರಲ್ಲಿ 100% ಬಂದಿರುತ್ತೆ.
ಮುಖೋದ್ಗತ ಮಾಡಿದ್ದೀರಿ ಅಂತ ನಿಮಗೆಲ್ಲ ವಿಶೇಷವಾಗಿ ಕೀರ್ತಿನೂ ಬಂದಿರುತ್ತೆ. ಏನು ಆ ಅಡಿಗೆ ಪುಸ್ತಕನ ಬಾಯ್ಪಾಠ ಮಾಡಿದ್ದೀರಿ ಎಂಬ ಪುಸ್ತಕ ಬಂದಿರುತ್ತೆ, ನಿಮಗೆ ಮೆಡಲ್ ಕೂಡ ಬಂದಿರುತ್ತೆ, ಜಗತ್ತಲ್ಲಿ ಕೀರ್ತಿನೂ ಬಂದಿರುತ್ತೆ, ಅಡಿಗೆ ಮಾಡೋದು ಮಾತ್ರ ಬಂದಿರಲ್ಲ. ಈ ಪರಂಪರೆ ಬೆಳೀತಾ ಇರುತ್ತೆ. ಯಾರಿಗಾದರೂ ಅಲ್ಲಿ ಅಡಿಗೆ ರುಚಿ ಗೊತ್ತಿರುತ್ತಾ? ಒಬ್ಬರಿಗೂ ಅಡಿಗೆ ಅಂದ್ರೆ ಗೊತ್ತಿಲ್ಲ, ಅಡಿಗೆ ಮಾಡೋದು ಮಾತ್ರ ಗೊತ್ತಿರುತ್ತೆ. ಅಂಥವರು ಈ ಗುಂಪಿನಲ್ಲಿ ಯಾವೊಬ್ಬರೇ ಆಗಲಿ ಅಡಿಗೆ ಮಾಡಿದರೆ ತಿನ್ನುವ ಧೈರ್ಯ ನಿಮಗಿರುತ್ತ? ಯಾಕೆ ಪುಸ್ತಕದಲ್ಲಿ ಹೇಳಿದ್ದು ಬೇರೆ ಒಂದೇ, ಮಾಡೋ ಕಾಲಕ್ಕೆ ಸಂಶಯಗಳು ಬರುವುದು ಬೇರೆ, ಸಂಶಯಗಳು ಬಂದೇ ಪರಿಹಾರ ಮಾಡುವ ನಾಥ ಈ ಪರಂಪರೆಯಲ್ಲಿ ಇಲ್ಲವೇ ಇಲ್ಲ. ಎಲ್ಲಾ ಅಡಿಗೆ ಮಾಡುವುದು ಪುಸ್ತಕದಲ್ಲಿ ನೋಡಿ ಹೇಳೋದಷ್ಟೇ ಹೊರತು, ಒಬ್ಬರ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಡೌಟ್ ಬಂದ್ರೆ, ಪ್ರಾಕ್ಟಿಕಲ್ ಡೌಟ್ ಬಂದ್ರೆ, ಯಾರು ಪ್ರಾಕ್ಟಿಕಲ್ ಆಗಿ ಮಾಡಿಲ್ಲ ಆದ್ದರಿಂದ ಯಾರಿಗೂ ಆ ಡೌಟ್ ಕ್ಲಾರಿಫೈ ಮಾಡ್ಲಿಕ್ಕೆ ಆಗಲ್ಲ. ಏನ್ ಹೇಳ್ಬಿಡ್ತಾರೆ, ನೀನ್ ಅಸಲು ಇಂಥ ಕೆಲಸಗಳು ಮಾಡಬಾರದು, ಬರೋ ಜನ್ಮದಲ್ಲಿ ಮಾಡಷ್ಟೇ ಅಂತ ಹೇಳಿ ಹೋಗ್ಬಿಡ್ತಾರೆ. ಹೌದ್ ತಾನೆ, ಅದೇ ನಡೀತಾ ಇದೆ. ನನ್ನಂಥವರೆಲ್ಲ ಕೂಡ ಸುಧಾದಿ ಗ್ರಂಥಗಳು ಭಗವಂತನ ಅದ್ಭುತವಾದ ಅಡಿಗೆಯನ್ನ, ಭಗವಂತನ ತತ್ವದ ಪರಿಚಯ ಮಾಡಿಕೊಡುವಂತಹ ಶುದ್ಧ ಅಡಿಗೆಯ ಪರಿಚಯ ಮಾಡಿಕೊಡುವ ಗ್ರಂಥಗಳಾದರೆ, ದೇವರ ಅನುಭವವೇ ಅಡಿಗೆಯೇ ಮಾಡದೆ ಬರೀ ಶಬ್ದ ಶಬ್ದ ಬೈಪಾಠ ಮಾಡಿ 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 ಕೊನೆಗೆ ಅಪ್ಪ ಈ ಆಚಾರ್ಯ ಇಡೀ ಸುಧಾ ಎಲ್ಲ ಬರುತ್ತೆ ನನ್ನಂಥವರಿಗೆ. ಹೌದು, ಅನುಭವಕ್ಕೆ ಚೂರೂ ಇಲ್ಲ. ಇಂಥ ಪರಂಪರೆನೇ ಬೆಳೆದು ಹೋಗ್ತಾ ಇದೆ. ಕೊನೆಗೆ ಸಾಯೋ ಪರ್ಯಂತ ಇದು ಅನುಭವಕ್ಕಿಡಬೇಕೆಂಬ ಆಲೋಚನೆಯೇ ಇಲ್ಲ. ನೋಡಿದ್ದೇ ನೋಡಿದ್ದು, ಹೇಳಿದ್ದೇ ಹೇಳಿದ್ದು. ಅರಣ್ಯಕಾಚಾರ್ಯ ಬೈತಾರೆ ನನ್ನಂಥವರಿಗೆ, ಜೀವನದಲ್ಲಿ ಎಲ್ಲ ನೀವು ಬರೀ ಪುಸ್ತಕ ನೋಡಿ ಹೇಳುವುದರಲ್ಲೇ ಹೋಯಿತು, ಮಾಡಲಿಕ್ಕೆ ಒಂದು ಸಲ ಪ್ರಯತ್ನ ಮಾಡಿಲ್ಲಲ್ಲ, ನಿಮ್ ಬದುಕೆ ಯಾಕೆ ಅಂತ ಬೈತಾರೆ. ಅಂದ್ರೆ ಅರ್ಥ, ನಾನು ನನ್ನಂಥವ್ರು ಪಟ್ಟ ಹೇಳ್ತಾ ಇದ್ದೇನೆ, ಇನ್ ಯಾರನ್ನ ಹೇಳಿಲ್ಲ, ನನ್ನೇ ನಾನು ದುಷ್ಟ ಅಂತ ಹೇಳ್ತಾ ಇದ್ದೇನೆ. ನಾವ್ ಏನ್ ಮಾಡ್ತಾ ಇರ್ತೀವಿ, ಬರೇ ಪುಸ್ತಕ ನೋಡಿ ಹೇಳಿ ಹೋಗ್ತಾ ಇರ್ತೀವಿ. ಹಾಗಲ್ಲ, ಅದು ಒಳಗೆ ಅನುಭವಕ್ಕೆ ಬರಬೇಕು. ಅದಕ್ಕೆ ಹೇಳ್ತಾರೆ, ಯಾವ ಭಗವಂತನ ವಿಶೇಷವಾಗಿ ಉಪಾಸನೆ ಮಾಡುತ್ತಾರೆ, ಹೇಳೋದು ಮಾತ್ರ ಅಲ್ಲ, ಅವರು ಹೇಳಲಿಕ್ಕೆ ಮೊದಲು ಉಪಾಸನೆ ಮಾಡುತ್ತಾರೆ. ಒಬ್ಬ ಜ್ಞಾನಿಗಳು ಅವರ ಹತ್ರ ಯಾರ ಹೋದರಂತೆ, ದೊಡ್ಡವರವರು ಹೋಗಿ ಕೇಳಿದ್ರಂತಿಷ್ಟು, ನನಗೆ ಈ ಮಧುನಿದ್ಯಾ ಉಪಾಸನೆ ಉಪನಿಷತ್ತಲ್ಲಿ ನೋಡಿದ್ದೇನೆ, ಅದರ ಕುರಿತು ಹೇಳ್ಕೊಡ್ತೀರಾ ಅಂದ್ರೆ, ಒಂದೇ ಮಾತು ಹೇಳಿದ್ರಂತೆ, ನನಗೆ ಎಟಕ್ತಾ ಇಲ್ಲ, ನಿನಗೇನ್ ಹೇಳ್ಕೊಡ್ತೀನಿ ಹೋಗು. ಅದು ನನ್ನ ಹತ್ರ ಬಂದಿದ್ರೆ ಎರಡು ತಿಂಗಳಲ್ಲಿ ಪೂರ್ಣ ಪಾಠ ಮಾಡಿ ಬಾಯ್ಪಾಠವೂ ಮಾಡಿ ಕಳಿಸ್ತಾ ಇದ್ದೆ. ಮಧುವಿದ್ಯ ಉಪನಿಷತ್ತಲ್ಲಿದೆ, ಬೇಕಾದ ಶಬ್ದ ಶಬ್ದಕ್ಕೂ ಟೀಕಾ ಟಿಪ್ಪಣಿ ತೆಗೆದು ಹೇಳಿ ಅವರಿಗೆ ಎಕ್ಸ್ಪರ್ಟ್ಸ್ ಮಾಡಿಸಿ ಕಳಿಸ್ಕೊಡ್ತೀವಿ. ಅವರಂದದ್ದು, ನನಗೆ ಹೃದಯದಲ್ಲಿ ಅನುಭವಕ್ಕೆ ಎಟಕ್ತಾ ಇಲ್ಲ, ಬಿದ್ದಿದ್ದೇನೆ, ನಿನಗೆ ಅನುಭವಕ್ಕೆ ನಾನೆಲ್ಲಿ ತಂದುಕೊಳ್ಳಿ ಹೋಗಯ್ಯ ಅಂತ ಹೇಳಿ ಕಳಿಸಿದ್ರಂತೆ. ಅಂದ್ರೆ ಇಲ್ಲಿ ಶಬ್ದ ಶಬ್ದವು ಕಲಿಯೋದು ಬೇರೆ, ಅನುಭವಕ್ಕಿಡೋದು ಬೇರೆ. ಹಾಗಾದ್ರೆ ಇಲ್ಲಿ ಯಾವ ಗುರುಗಳನ್ನ ಸೇವಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಅರಣ್ಯಕಾಚಾರ್ಯ ಸ್ಪಷ್ಟ ಹೇಳ್ತಾ ಇದ್ದಾರೆ, ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾತ್, ಇವರಿಗೆ ಬ್ರಹ್ಮೋಪದೇಶಕತ್ವಾಚ, ಇವರು ದೇವರ ಕುರಿತು ಉಪದೇಶ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಬಂದಿರುತ್ತಂತೆ. ಯಾಕೆ ಅಂದ್ರೆ, ಬ್ರಹ್ಮೋ ಸ್ವಯಂ ಬ್ರಹ್ಮೋಪಾಸನೆಯ, ಓದಿ ಆ ಓದಿದ ದೇವರ ಕುರಿತು ತಿಳಿಯಬೇಕೆಂಬ ಹಂಬರದಿಂದ ಆ ಭಗವಂತನ ಚಿಂತನೆ ಮಾಡುತ್ತಾ ಮಾಡುತ್ತಾ ಒಳಗೊಳಗೆ ಆನಂದಪಟ್ಟು ಗುರುಗಳಿಂದ ತಾವು ಆ ಅನುಷ್ಠಾನ ಮಾಡುವಾಗ ಬಂದ ಸಂಶಯಗಳು, ಅವರ ಗುರುಗಳಂತವರು ಇರ್ತಾರೆ, ಅನುಷ್ಠಾನಕ್ಕಿಟ್ಟವರು ಇರ್ತಾರೆ, ಅನುಷ್ಠಾನಕ್ಕಿಟ್ಟಾಗ ಏನೇನು ಸಂಶಯಗಳು ಬರುತ್ತೋ ಎಲ್ಲಾ ಪರಿಹಾರ ಮಾಡುತ್ತಾರೆ. ಅವರು ಅಡಿಗೆ ಮಾಡ್ತಾ ಇದ್ದೀರಾ, ಹುಳಿ ಪುಡಿ ಸಾರಿನ ಪುಡಿ ಆಗ್ಬೇಕು, ಟೆಸ್ಟ್ ಬುಕ್ ಅಲ್ಲೇನೋ ಕೊಟ್ರು, ಹುಳಿ ಪುಡಿ ಇಷ್ಟು, ಈ ಕ್ವಾಂಟಿಟಿ, ಈ ಕ್ವಾಂಟಿಟಿ, ಹೀಗೆ ಹಾಕ್ಬೇಕು, ಹೀಗೆ ಹಾಕ್ಬೇಕು, ಹೀಗೆ ಹಾಕ್ಬೇಕು ಎಲ್ಲ ಹೇಳಿದ್ರು. ಹಾಗೆ ಹಾಕಿ ಸಾಗು ಗೊತ್ತಾ, ಯಾವುದು ಹೇಗೆ ಹುರಿಬೇಕು ಎಂಬುದು ಚೆನ್ನಾಗಿ ಗೊತ್ತಿರಬೇಕಲ್ಲ. ಒಂದು ಹುಳಿ ಪುಡಿ ಸರಿಯಾಗಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿರ್ತಾರೆ, ಹೌದಾ? ಗೊತ್ತಿರೋದ ಏನ್ ಮಾಡ್ತಾರೆ, ಎಲ್ಲಾ ಪದಾರ್ಥ ಸಾರಾಸಗಟು ಒಮ್ಮೆ ಹಾಕಿ ಆ ಲಿಸ್ಟ್ ಕೊಟ್ಟದ್ದೆಲ್ಲ, ಹೌದಾ, ಅದನ್ನು ಹುರಿದು ಬಿಡ್ತಾರೆ. ಏನಮ್ಮ ಹೇಗಿರುತ್ತೆ, ಭೀಕರವಾಗಿರುತ್ತೆ. ಅಲ್ಲಿ ರಹಸ್ಯ ಏನು, ಒಂದು ಆ ಪುಡಿ ಮಾಡೋದರಲ್ಲಿ ಎಲ್ಲಾ ಪದಾರ್ಥ ಒಮ್ಮೆಲೆ ಹುರಿಬಾರದು, ಒಂದು ಬೇಗ ಹುರಿಯುತ್ತೆ, ಒಂದು ನಿಧಾನಕ್ಕೆ ಹುರಿಯುತ್ತೆ ಅಲ್ವಾ. ಪ್ರತ್ಯೇಕ ಪ್ರತ್ಯೇಕ ಎಲ್ಲಾ ಹುರುಕೊಂಡು ಎಲ್ಲಾ ಸೇರಿ ಅದನ್ನು ಮಿಶ್ರ ಮಾಡಬೇಕು.
ಅದು ಚಿಕ್ಕದಾದ ಒಂದು ಹುಳಿ ಪುಡಿ ಸಾರಿನ ಪುಡಿಗೆ ಎಷ್ಟು ಟೆಕ್ನಿಕ್ ಗೊತ್ತಿದ್ರೆ, ದೇವರನ್ನ ಪಡಿಬೇಕಾದ್ರೆ ಅದು ಎಷ್ಟು ಒಳಗೆ ಆ ಅನುಭವ ಕೆಡಬೇಕು, ಸಂಶಯಗಳು ಬರಬೇಕು, ಆ ಹದ ನೋಡಿ ಗುರುಗಳು ಹೇಳಬೇಕು. ಇದು ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಹೇಳಿಕೊಡೋ ರಹಸ್ಯಗಳು, ಏನಮ್ಮ ಹೀಗ್ ಮಾಡು, ಹಾಗೆ ಮಾಡು, ಹಾಗೆ ಹಿಡ್ಕೋ, ಹೀಗ್ ಮಾಡು. ಹೌದಾ, ಯಾರು ಹೇಳಿದೆ ಒಬ್ಬರಿಗೆ ವಡೆ ಮಾಡೋ ಕಾಲಕ್ಕೆ ತಿರುಪತಿ ಹೋಗಿ ಬಂದ್ರು, ಆ ವಡೆಯಲ್ಲಿ ಮೆಣಸು ಹಾಕ್ತಾರೆ ಅಂತ ಗೊತ್ತಾಯ್ತು. ಹಾಕ್ತಾರಲ್ವ ಮೆಣಸು, ಪುಸ್ತಕದಲ್ಲಿ ನೋಡಿದ್ರು, ಅಲ್ಲಿ ಅಡಿಗೆಯವರು ಹೇಳಿದ್ರು ನಾವು ಮೆಣಸು ಹಾಕ್ತೀವಿ, ತಿಂದಿದ್ರು ಇವರು, ರುಚಿ ಬಂದಿತ್ತು, ನಾನು ಮಾಡೋಣ ಅಂದ್ರು. ವಡೆಯಲ್ಲಿ ಆ ಹಿಟ್ಟಿನಲ್ಲಿ ಮೆಣಸೆಲ್ಲ ಹಾಕಿದ್ರು, ಹಾಕಿ ಕರಿಲಿಕ್ಕೆ ಹೋದ್ರು, ಫಟ್ ಅಂತ ಹೊಡೆದು ಕಣ್ಣಿಗೆ ಸಿಡಿದು ಹೋಯ್ತು. ಯಾಕೆ, ಚಿಕ್ಕ ರಹಸ್ಯ ಏನದು, ಆ ಮೆಣಸನ್ನ ಹಾಗೆ ಕಾಳು ಕಾಳು ಹಾಕಬಾರದು, ಒಂದು ಎರಡನ್ನಾದ್ರೂ ಮಾಡಿ ಹಾಕಬೇಕು, ಇಲ್ಲದಿದ್ರೆ ಕರಿಯೋ ಕಾಲಕ್ಕೆ ಒಡೆದು ಎಣ್ಣೆ ಸಿಡಿದು ಮುಖ ಎಲ್ಲ ಸುಡುತ್ತೆ ಅಂತ ಚಿಕ್ಕ ಟೆಕ್ನಿಕ್ ಗೊತ್ತಿಲ್ಲ. ಏನಾಗುತ್ತೆ, ಇದು ಅನುಭವದಿಂದ ಬರೋದು. ಹೌದಾ, ಪುಸ್ತಕದಿಂದ ಬರಲ್ಲ, ಅನುಭವದಿಂದ ಬರುತ್ತೆ. ಆ ಅಡಿಗೆಯಲ್ಲಿ ನಾನು ಯಾಕೆ ತಂದೆ, ಸುಲಭವಾದ ದೃಷ್ಟಾಂತ ಆದ್ರೆ ನಿಮ್ ತಲೆಗೆ ಇರುತ್ತೆ ಅಂತೇಳಿ. ಹಾಗೆ ಇದರಲ್ಲೇ ಇಷ್ಟಿದ್ರೆ ದೇವರ ಚಿಂತನೆ ಮಾಡೋ ಕಾಲಕ್ಕೆ ಏನು ಚುಕ್ಕ ಚೂರು ಚೂರು ವ್ಯತ್ಯಾಸ ಆದರೆ ರಿವರ್ಸ್ ಹೊಡಿತಾ ಇರುತ್ತೆ. ಗಾಂಧಾರಿ ದೇವಿ ಆ ಜ್ಞಾನಿ, ಆಕೆ ಎಂಥ ಪರಮಜ್ಞಾನಿ, ಎದುರಿಗೆ ದೇವ ದರ್ಶನ ವೇದವ್ಯಾಸ ರೂಪದಿಂದ. ಊಟ ಹತ್ತೇನಮ್ಮ ಅಂದ್ರೆ ಶ್ರದ್ಧೆಯಿಂದ ಹೊಟ್ಟೆ ತುಂಬಾ ಅನ್ನ ಹಾಕಿದ್ಲು, ಚೂರು ತಪ್ಪಿತು. ಏನಂತ, ಸ್ವಾಮಿ ಎಷ್ಟು ಹಸ್ಕೊಂಡಿದ್ದಾನೋ ಪಾಪ ಅಂಥೇಳಿ ತುಂಬಾ ಊಟ, ದೇವರ ಹೊಟ್ಟೆ ತುಂಬಾ ಅನ್ನ ಹಾಕಿದ್ರು, ದೇವರಿಗೆ ಹಸಿವೆ ಆಗಿದೆ ಅಂತ ಚೂರು ತಡೆದದ್ದಕ್ಕೆ ಎಂಥವ್ರು ಬಂದು ದುರ್ಯೋಧನಾದಿಗಳೇ ಮಕ್ಕಳಾಗಿ ಬಂದ್ರು. ಕೇಳಿದ್ ನೂರು ಜನ ಮಕ್ಕಳಾಗಬೇಕು ಅಂತ ದುರ್ಯೋಧನಾದಿಗಳು ಬಂದ್ರು. ಅಲ್ಲಯ್ಯ, ದೇವರಿಗೆ ಪ್ರೀತಿಗೊಳಿಸಿ ಮಕ್ಕಳು ಬೇಕು ಅಂತ ಎಂಥವ್ರು ಬರ್ತಾರೆ ಅಂದ್ರೆ, ದೇವರಲ್ಲಿ ದೋಷ ಚಿಂತನೆ ಮಾಡಿದ್ದಕ್ಕೆ. ಮತ್ತೆ ನಾವು ಸೆಲ್ಫ್ ಉಪಾಸನೆ ಮಾಡ್ತಾ, ಸೆಲ್ಫ್ ಸ್ಟಡಿ ಅಂತ ಓದ್ಕೊಂಡದ್ದೆಲ್ಲ ನಾವೇ ಉಪಾಸನೆಗಿಟ್ರೆ ಹೇಗೆ, ಸುಧಾದಿ ಗ್ರಂಥಗಳು ಶಬ್ದ ಶಬ್ದವು ಗುರುಗಳಿಂದ ಹೇಗೆ ಕಲಿಯಬೇಕೋ ಹಾಗೆ ಅನುಷ್ಠಾನಕ್ಕಿಡುವಾಗ ಒಳಗಿನ ರಹಸ್ಯಗಳು ಗುರುಗಳಿಂದ ಕಲಿಯಲೇಬೇಕು. ಅಂಥ ಗುರುಗಳು ಮಾತ್ರ ಬ್ರಹ್ಮೋಪದೇಶ ಕೊಡಲಿಕ್ಕೆ ಯೋಗ್ಯರು. ಅದೇ ಹೇಳ್ತಾ ಇದ್ದಾರೆ, ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾತ್, ಅವರಿಗೆ ಏನು ಬೇಕೋ ಎಲ್ಲ ಗೊತ್ತಾಗಿರುತ್ತೆ, ಚೆನ್ನಾಗಿರ್ತಾರೆ. ಯಾರಿಗೆ ಗೊತ್ತಾಗಿಲ್ಲ ಅಪ್ರಾಪ್ತ ಪುರುಷಾರ್ಥಾನ, ಯಾರಿಗೆ ಜೀವನದಲ್ಲಿ ಏನು ಬಂದಿಲ್ಲ ಅಂಥವರಿಗೆ ಬ್ರಹ್ಮೋಪದೇಶಕತ್ವಾಚ್ಚ, ದೇವರ ಕುರಿತು ಹೇಳಲಿಕ್ಕೆ ಅಧಿಕಾರ ಬಂದಿರುತ್ತೆ. ಎಕ್ಸ್ಪರ್ಟ್ ಆಗಿರುತ್ತಾರಲ್ಲ ಅಂಥವ್ರನ್ನ ಟ್ರೈನಿಂಗ್ ಕಳಿಸ್ತಾರೆ, ಕೊಡ್ರಿ ನೀವು ಅಂಥೇಳಿ, ಅಂಥವರ ಪಾದ ಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ತತ್ಸೇವೆಯ ಕಾರ್ಯ, ಆ ರೀತಿಯಾಗಿ ಸೇವಾ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ. ಈ ಬ್ರಹ್ಮ, ಯದ್ ಬ್ರಹ್ಮಕುಲಂ, ವಿಶೇಷವಾಗಿರತಕ್ಕಂಥ ಈ ಬ್ರಾಹ್ಮಣ ಕುಲ ಎಂಥದ್ದು, ಬ್ರಾಹ್ಮಣ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಶ್ರದ್ಧಾದಿಭಿ ಸಮಾಧಿನ ಚಿತ್ತ ನಿರೋಧ ಲಕ್ಷಣೇನ ಪುರುಷಾರ್ಥ ಸಿದ್ಧಯೇ ನಿತ್ಯತ್ವಾದಿ ಧರ್ಮೋಪೇತಂ ಬ್ರಹ್ಮ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಶ್ರದ್ಧಾ ತಪೋ ಮಂಗಳ ಮೌನ ಸಂಯಮೈಹಿ, ಶ್ರದ್ಧೆಯಿಂದ ಭಗವಂತನನ್ನ ಚಿಂತನೆ ಮಾಡುತ್ತಾರಂತೆ, ಹೃದಯದಲ್ಲಿ ಧಾರಣೆ ಮಾಡುತ್ತಾರೆ ಭಗವಂತನನ್ನ. ಧಾರಣಾ ಅಂದರೆ ನಾವು ಬೆಳಿಗ್ಗೆದ್ದು ಒಂದು ಗಂಟೆಯೋ ಎರಡು ಗಂಟೆಯೋ ದೇವರ ಮುಂದೆ ಕೂತಿರ್ತೇವೆ, ನಂತರ ಮಾರನೇ ದಿನ ಮತ್ತೆ ಬೆಳಿಗ್ಗೆ ಬರೆಯುವಂತ ದೇವರಿಗೂ ನಮಗೆ ಕನೆಕ್ಷನ್ ಇರಲ್ಲ ಏನಮ್ಮ. ಹೌದಾ, ಆಟರ್ ನಮ್ಮ ನಮ್ಮ ಉದ್ಯೋಗಗಳು ಇನ್ನೊಂದು ಮತ್ತೊಂದು ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ಸಾಯಂಕಾಲ ಒಮ್ಮೆ ಗುಡ್ ನೈಟ್ ಗುಡ್ ಈವ್ನಿಂಗ್ ಹೇಳಿಬಿಟ್ಟು ಮತ್ತೆ ಮಲ್ಕೊಂಡ್ರೆ ಮುಗಿದೋಯ್ತು. ಅವರು ಹಾಗಲ್ಲ, ಸದಾ ಸದಾ ದೇವರನ್ನೇ ಚಿಂತನೆ ಮಾಡುವುದೇ ಕೆಲಸ. ಧಾರಣ ಅಂದ್ರೆ ಶ್ರದ್ಧೆಯಿಂದ ಚೂರು ಒಂದು ಕ್ಷಣ ಒಂದ್ ದಿವಸ ತಪ್ಪಿದ ಅಯ್ಯೋ ದೇವರ ಚಿಂತೆ ಬಿಟ್ನಲ್ಲ ಅನ್ನೋ ದುಃಖ ಅವರಿಗೆ ಉಕ್ಕಿ ಹರಿತಾ ಇರುತ್ತೆ. ಅವರಲ್ಲಿ ನಾವೆಲ್ಲಿ, ನಮಗದು ಬರಬೇಕಾದ್ರೆ ಆ ಥರ ಭಗವಂತನ ಚಿಂತನೆ ಮಾಡಿರಬೇಕು. ಶ್ರದ್ಧಾ ತಪೋ, ಶ್ರದ್ಧೆಯಿಂದ ದೇವರ ಕುರಿತೇ ಆಲೋಚನೆ, ತಪ ಆಲೋಚನೆ ಅಂತ ಭಗವಂತನ ಕುರಿತೇ ಆಲೋಚನೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಮೌನ ಸಂಯಮೈಹಿ, ಒಳ್ಳೆ ಮಂಗಳಕರವಾಗಿರತಕ್ಕಂಥ ಆಚಾರ ಮತ್ತು ಮೌನ. ಮೌನ ಅಂದ್ರೆ ವಿಜಯದಾಸರು ಹೇಳುತ್ತಾರೆ, ದೊಡ್ಡವರು ಸಿಗರು ಸಿಕ್ಕರು ಮಾತಾಡರು, ಮಾತಾಡಲ್ಲಂತವರು ಅಲ್ಲ, ಮಾತನಾಡಿದರು ಬಹು ಕೊಂಚ, ಬಹಳ ಕೊಂಚ ಶಬ್ದ ಹಾಕ್ತಾರೆ ಅಲ್ಲಿ, ಬಹಳ ಸ್ವಲ್ಪ ಮಾತಾಡುತ್ತಾರೆ, ಅದರೊಳಗೆ ಏನೇನು ಹೇಳಬೇಕೋ ಮುಗಿಸ್ಬಿಟ್ಟಿರ್ತಾರಂತೆ. ಯಾಕೆ ಅಂದ್ರೆ, ಕರ್ದಮ ಪ್ರಜಾಪತಿಗಳು ಮತ್ತು ಸ್ವಯಂಭೂಮನಗಳು ಇಬ್ಬರು ಸೇರಿದಾಗ
ಇನ್ನೇನು ದೇವಹೂತಿ ದೇವಿಯನ್ನು ಮದುವೆಗೆ ಕೊಡಬೇಕು ಅಂತ ಆ ಮದುವೆ ಮಾತು ಮಾತಾಡಬೇಕು ಅಂತಿದ್ದಾಗ ಕದಮ ಪ್ರಜಾಪತಿಗಳು ಭಗವಂತನಿಗೆ ನಮಸ್ಕಾರ ಮಾಡಿ ಮಾತಾಡಲಿಕ್ಕೆ ಮುಂದಾದ್ರು ಅಂತ ಅಲ್ಲಿ ಶಬ್ದ ಬರುತ್ತೆ. ಅದು ಯಾಕೆ ಭಗವಂತನಿಗೆ ನಮಸ್ಕಾರ ಮಾಡಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಆ ಮದುವೆ ಹೇಗೂ ಬಂದಿದೆ ನಿಶ್ಚಯ ಆಗ್ಲಿ ಅಂದ್ರೆ ದೇವರು ನಮಸ್ಕಾರ ಮಾಡಿಕೊಂಡ್ರ ಅಂತ ಹೇಳಿ ಹಾಗ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಇಷ್ಟರ ಪರ್ಯಂತ ಯಾದವಾದರೂ ಚೆನ್ನಾಗಿ ಹೇಳ್ತಾರೆ, ಇಷ್ಟರ ಪರ್ಯಂತ ಈ ಶಬ್ದ ನನ್ನ ಬಾಯಿಯಿಂದ ಬರುವ ಶಬ್ದ ಅದು ನಿನ್ನ ಸ್ವತ್ತು. ಪ್ರತಿಯೊಬ್ಬರ ಬಾಯಿಯಿಂದ ಏನು ಶಬ್ದ ಬರ್ತಾ ಇದೆ ಅದು ದೇವರ ಸ್ವತ್ತು. ಇದು ನಿನಗೇ ಬೆಳೆಸಿದೆ, ಈ ಬಾಯಿಯಿಂದ ಬರುವ ಶಬ್ದ ನಿನಗೆ ಬೆಳೆಸಿದೆ. ಈಗ ಮದುವೆ ಮಾತಿಗಾಗಿ ಬಳಸಬೇಕಾಗಿ ಬರುತ್ತಾ ಇದೆ, ಕ್ಷಮಿಸಯ್ಯ ಅಂತ ಕೇಳಿಕೊಂಡು ಅಲ್ಲೂ ದೇವರನ್ನೇ ನೋಡಿ ಅಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಮತ್ತೆ ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಮಾತುಗಳು ಮಾತಾಡ್ತಾ ಇರ್ತೀವಿ, ಏನೇನು ಎಲ್ಲ ಬೇಕಾಗಿ ಖುಷಿ ಬಂದಂತೆ ಹಾಕ್ತಾ ಇರ್ತೀವಿ. ಒಂದು ವೇಳೆ ನಮ್ಮ ಬದುಕಿನಲ್ಲಿ ಯಾರಿಗೂ ತೊಂದರೆ ಕೊಡದೆ ಏನು ಮಾಡದೆ ಚೆನ್ನಾಗಿದ್ದು ಪ್ರಾಣ ಬಿಟ್ಟರು ಕೂಡ ಮೇಲೆ ಹೋದ್ರೆ ಅಲ್ಲಿ ಹೇಳ್ತಾರೆ ಸಪರೇಟ್ ಸೆಕ್ಷನ್ ಕೂತಿದೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಖುಷಿ ಬಂದಂತೆ ಮಾತಾಡಿದ್ದಲ್ಲ, ಅದಕ್ಕೊಂದು ಸೆಕ್ಷನ್ ಕೂತಿದೆ ಅಂತ ಹೇಳ್ತಾರೆ. ದೇವರ ಸ್ವತ್ತಿದು, ದೇವರ ಸ್ವತ್ತನ್ನ ಕಂಡ ಹೊರಟೆಗೆ ಬೆಳೆಸಿದೆಯಲ್ಲ ಅಂತ ಹೇಳಿ ಅದೇ ರೀತಿಯಲ್ಲಿ ಮೌನ ಸಂಯಮೈಹಿ ವಿಶೇಷವಾದ ಭಗವಂತನಲ್ಲೇ ಮನಸ್ಸಿಟ್ಟು ಜೀವನವನ್ನ ಕಳೆದಿರ್ತಾರಯ್ಯ. ಸಮಾಧಿನಾ ಬಿಭ್ರದ್ ಇಹರ್ಥ ಸಿದ್ಧಯೇ. ಆ ಸಮಾಧಿನ ದೇವರನ್ನೇ ಪಡೆಯಬೇಕೆಂಬ ಛಲ, ಅದೇ ನಿಷ್ಠ, ಅಷ್ಟೇ ಆಸಕ್ತಿ, ಅಷ್ಟೇ ಉತ್ಸಾಹ, ಅದರಲ್ಲೇ ಗುರಿ, ಇನ್ನೇನು ಬೇಡ ಎಂಬ ನಿಶ್ಚಯ. ಅದರಿಂದ ಭಗವಂತನಿಗಾಗಿ ಪ್ರಯತ್ನ ಪಟ್ಟು 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 ಆ ಭಗವಂತನ ದರ್ಶನ ಮಾಡಿ ಆನಂದ ಪಡತಕ್ಕಂಥವ್ರು ಹೇಳ್ತಾರೆ ಬ್ರಹ್ಮ ಆದರ್ಶೇ ದರ್ಪಣ ಹೇಳ್ತಾ ಇದ್ದ ದರ್ಪಣೇ ಇವ ಸ್ಪಷ್ಟಂ ಅವಭಾಸತೆ. ಯಾರ ಮನಸ್ಸಿನಲ್ಲಿ ಭಗವಂತ ಕನ್ನಡಿಯಲ್ಲಿ ನಮ್ಮ ಮುಖ ಕಂಡಂತೆ ದೇವರು ಯಾರ ಹೃದಯದಲ್ಲಿ ಕಾಣಿಸ್ತಾ ಇರ್ತಾನೋ, ಅಂದರೆ ಭಗವಂತನ ಚಿಂತನೆ ಮಾಡಿ ಭಗವಂತನ ದರ್ಶನ ಪಡೆದಿರ್ತಾರೋ ಅಂಥ ಬ್ರಾಹ್ಮಣರ ಕುಲವನ್ನು ನಾವು ಸೇವಾ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅವಾಗ ಮತ್ತು ಪ್ರಶ್ನೆ ಬರುತ್ತೆ, ಇಂಥ ಭಗವದ್ ದರ್ಶನ ಪಡೆದ ಅಥವಾ ಅಂಥ ಅನುಭವ ಪಡೆದ ಗುರುಗಳು ನಮಗೆಲ್ಲಿ ಸಿಗ್ತಾರೆ, ಅಂಥವರು ಸೇವಾ ಮಾಡಿ ಅಂದ್ರೆ ನಮಗೆ ಯಾರು ಸಿಗ್ತಾರೆ ಅಂದ್ರೆ ಅವಾಗ ಹೇಳ್ತಾರೆ ಅಂಥವರು ಸಿಗುವ ಪರ್ಯಂತ, ಅಂಥವರು ಸಿಗುವ ಪರ್ಯಂತ ತಮ್ಮ ತಮ್ಮ ಆಶ್ರಮ ಧರ್ಮದಲ್ಲಿದ್ದುಕೊಂಡು ಭಗವಂತನ ತತ್ವಜ್ಞಾನವನ್ನ ಪಡೆದು ಯಥಾರ್ಥವಾಗಿ ಇನ್ನೊಬ್ಬರಿಗಾಗಲ್ಲದೆ ತಮ್ಮ ಪಾಡಿಗೆ ತಾವು ಅನುಷ್ಠಾನಕ್ಕಿಡತಾ ಭಗವಂತನ ಚಿಂತನಾದಿಗಳನ್ನ ಮಾಡಿಕೊಂಡಿರುವಂತಹ ಗುರುಗಳು ಯಾರ್ಯಾರು ಸಿಗ್ತಾರೆ ಅಂಥವರ ಸೇವಾ ಮಾಡಿದರೆ ಅದರ ಪುಣ್ಯ ಪರಿಪಾಕದಿಂದ ಭಗವಂತನ ದರ್ಶನ ಪಡೆದಂತಹ ಜ್ಞಾನಿಗಳ ಸಮಾಗಮ ನಮಗ ಆಗುತ್ತೆ. ಇಲ್ಲದಿದ್ದರೆ ಡೈರೆಕ್ಟ್ ಅವರದೇ ಆಗ್ಬೇಕು, ಇನ್ಯಾರು ನಾವು ನೋಡಲ್ಲ ಅಂದ್ರೆ ತಪ್ಪಾಗುತ್ತೆ. ನಮ್ಮ ಸುತ್ತೂ ಇರುವಂತ ಯಾವ ಮಹಾನುಭಾವರು ಇದ್ದಾರೋ ಹೀಗೆ ಭಗವಂತನ ಕುರಿತು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಶಾಸ್ತ್ರ ಪದ 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 ಅಭ್ಯಾಸ ಮಾಡಿರ್ತಾರೆ. ಬರೀ ಅದನ್ನು ಹೇಳೋದರಲ್ಲಿ ತಾತ್ಪರ್ಯ ಅಲ್ಲ, ಅನುಷ್ಠಾನಕ್ಕಿಡೋದ್ರಲ್ಲೂ ತಾತ್ಪರ್ಯ ಇಟ್ಟುಕೊಂಡು ಅನೇಕ ಜನರು ನಮ್ಮ ಸುತ್ತೂ ಇದ್ದಾರೆ, ಮಹಾನುಭಾವರು ಇರ್ತಾರೆ. ಅಂಥವರನ್ನ ವಿಶೇಷವಾಗಿ ನಾವು ಸೇವಾ ಮಾಡ್ತಾ ಬಂದರೆ ಶ್ರದ್ಧೆಯಿಂದ ಅನುಷ್ಠಾನ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ನಮ್ಮಲ್ಲೂ ಅನುಷ್ಠಾನ ಮೂಡಿ ಬರುತ್ತೆ, ನಮ್ಮಲ್ಲೂ ಶ್ರದ್ಧಾ ಬರುತ್ತೆ. ಹಾಗೆ 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 ವಿಶೇಷವಾಗಿ ಅವರ ಅನುಗ್ರಹ ಪಡೆದರೆ ದೊಡ್ಡವರ ಅನುಗ್ರಹ ನಮಗೆ ವಿಶೇಷವಾಗಿ ಸಿಕ್ಕೇ ಸಿಗುತ್ತೆ ಎಂಬುದು ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನ ಯಶ್ಯಾಮೃತಾಮಲ ಯಶಶ್ರವಣಾವಗಾಹ ಸದ್ಯ ಪುನಾತಿ ಜಗದಾಶ್ವಪಜಂ ವಿಕುಂಠ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ಅಪ್ರತಿಕೂಲ ವೃತ್ತಿಂ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಯಾರ ಯಸ್ಯ ಅಮೃತ ಅಮಲ ಯಶಶ್ರವಣ ಅವಗಾಹ, ಯಾವ ಭಗವಂತನ ವಿಶೇಷವಾಗಿರತಕ್ಕಂಥ ಕೀರ್ತಿ, ದೇವ ಹೀಗೆ ಮಾಡಿದ ಹೀಗೆ ಮಾಡಿದ ಹೀಗಿದ್ದ ಹೀಗೆ ಮಾಡಿದ, ವಿಶೇಷವಾಗಿ ರಾಮಕೃಷ್ಣಾದ ರೂಪಗಳಲ್ಲಿ ಏನೇನು ಮಾಡಿದ ಆ ಕೀರ್ತಿಯನ್ನ ಚೆನ್ನಾಗಿ, ಅದೆಂಥದ್ದು ಆಮಾಲ, ಅದರಲ್ಲಿ ಯಾವ ದೋಷಗಳು ಇಲ್ಲ. ಅಂದ್ರೆ ಬರೇ ದೇವರ ಕಥೆಗಳು ಕೇಳೋದು ಅಂತ ಹೋಗಬೇಡಿ, ದೇವರ ಕಥೆಗಳು ಕೇಳಿದಾಗೆಲ್ಲ ನಮ್ಮಲ್ಲಿ ಭೂತ ಒಂದು ಕೊಡ್ತಾ ಇರುತ್ತೆ, ಸಂಶಯ ಭೂತ ಬರ್ತಾನೇ ಇರುತ್ತೆ. ರಾಮದೇವರ ಕಥೆ ಕೇಳಿರ್ತೀವಿ, ಕೇಳಿದ ಮೇಲೆ ಸಂಶಯ ಬರುತ್ತೆ, ಅಲ್ಲ ರಾಮದೇವರು ದೇವರು ಅಂತ ಹೇಳ್ತೀರಾ, ರಾಮಾಯಣ ಕೇಳಿದ್ದೀರಾ, ಪೂರ್ಣ ರಾಮಾಯಣ ಕೇಳಿಲ್ಲ, ಕೇಳಿದ್ರೆ ಗೊತ್ತಾಗುತ್ತೆ. ಎಷ್ಟು ಅತ್ತ ಅಂತ ಹೇಳಿದರೆ
ಲಕ್ಷ್ಮಣನೇ ಹೇಳುತ್ತಾನೆ, ನಿನ್ನಂಥ ಗಂಡಸು ಈ ಥರ ಅಳಬೋದೇನಯ್ಯ ಅಂತ ಹೇಳುತ್ತಾನೆ. ಹೆಜ್ಜೆ ಕೂತರು ನಿಂತರು ಅಳತಾ ಇದ್ದಾರೆ ರಾಮಚಂದ್ರ. ಅದು ಕೇಳಿದ ಮೇಲೆ ಎಲ್ಲರಿಗೂ ಸ್ವಲ್ಪ ಸಂಶಯ ಬರುತ್ತೆ, ಇದೇನು ಸ್ವಾಮಿ ಹೀಗತ್ತ, ಇವರೇನೋ ದೇವರು ಅಂತಾರೆ, ಏನೋ ಬಿಡಪ್ಪ ನಮಗೇನು ಅಂದ್ರೆ ಒಳಗೆ ಹಾಗೆ ಹೇಗೆ ನಮ್ಮ ಹಾರ್ಟ್ ಅಲ್ಲಿ ಒಂದೊಂದು ಬ್ಲಾಕ್ ಆಗ್ತಾ ಬರುತ್ತಲ್ಲ ಹಾಗೆ ಸಂಶಯ ಒಂದೊಂದು ಬ್ಲಾಕ್ ಆಗುತ್ತೆ, ಆ ಬ್ಲಾಕ್ ಹಾಗೇ ಇಟ್ಟುಕೊಂಡು ನಾವು ಬದುಕಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗಲ್ಲ ಅಂದ್ರೆ ಭಕ್ತಿ ಸರಿಯಾಗಿ ಸರ್ಕುಲೇಷನ್ ಆಗಲ್ಲ, ಹಾರ್ಟ್ ನಲ್ಲಿ ಬ್ಲಡ್ ಸರ್ಕುಲೇಷನ್ ಆಗಿಲ್ಲ ಅಂತ ಒಂದು ದಿವಸ ಹಾರ್ಟ್ ಫೇಲ್ ಆಗುತ್ತೆ, ಹಾಗೆ ನಮ್ಮ ಸಾಧನೆ ಫೇಲ್ಯೂರ್ ಆಗ್ಬಿಡುತ್ತೆ. ಏನಾಗುತ್ತೆ, ಸಾಕ ಪೈ ಸಾಧನೆ ಒಣ ಯಾಕೆ, ಯಾಕೆ ದೇವರಲ್ಲೇ ಸಂಶಯಗಳು ನಮ್ಮಲ್ಲಿ ಕೂತಿರುತ್ತೆ. ಹಾಗಾದರೆ ದೇವರ ಕಥಾಶ್ರವಣ ನಾವು ಹೇಗೆ ಮಾಡಬೇಕು ಅಂದ್ರೆ, ನಮ್ಮಲ್ಲಿ ಸಂಶಯಗಳು ಬರೋದು ಖಚಿತ, ಆ ಬಂದ ಸಂಶಯಗಳು ಪರಿಹಾರ ಆಗುವ ರೀತಿಯಲ್ಲಿ ದೇವರ ಕಥೆಗಳನ್ನು ಕೇಳಬೇಕು, ಚೆನ್ನಾಗಿ ಕೇಳಬೇಕು, ಬಂದ ಸಂಶಯ ಪರಿಹಾರ ಮಾಡಿಕೋಬೇಕು, ಇಲ್ಲದಿದ್ರೆ ಸಾಧ್ಯವಿಲ್ಲ. ಹಾಗಾದ್ರೆ ರಾಮಚಂದ್ರನ ಕಥಾ ಏನು, ಅತ್ತನಲ್ಲ ಮಹಾನುಭಾವ ಅಂದ್ರೆ ಇಷ್ಟು ನೋಡಿ, ರಾಮಾಯಣ ಎಲ್ಲರೂ ಓದಿದ್ರು, ಎಲ್ಲಾ ವ್ಯಾಖ್ಯಾನ ಬರೆದವರು ಓದಿದ್ರು, ಒಬ್ಬರಿಗೂ ಹೊಳಿಲಿಲ್ಲ. ಏನದು, ರಾಮ ನಮ್ಮಂತೆ ಒಬ್ಬ, ಅತ್ತ 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 ಅಂತ ನೋಡಿದ್ರು, ಕೊನೆಗೆ ಕೆಲವರು ಬರೆದ್ರು ನಮ್ಮಂತೆ ರಾಮ, ಆತನಿಗೂ ಅಳು ಬಂತು, ಅದನ್ನ ಕೊನೆಗೆ ಚೆನ್ನಾಗಿ ನಿಗ್ರಹ ಮಾಡಿಕೊಂಡು ದೇವರಂತೆ ಆದ, ಚೆನ್ನಾಗಿ ಬರೆದ್ರು. ಎಲ್ಲರೂ ರಾಮರ ಆಗಬಹುದು, ರಾಮನಂತೆ ಪ್ರಯತ್ನ ಮಾಡಿದರೆ, ಇದು ಅವರ ಕನ್ಕ್ಲೂಷನ್ ಬಂತು. ಒಟ್ಟಾರೆ ಆ ಪದಾರ್ಥದ ಪರಿಚಯ ಯಾರಿಗೂ ಆಗಲಿಲ್ಲ, ಹಾಗಂತ ಯಾರು ಕಡಿಮೆ ಇಲ್ಲ, ಎಲ್ಲಾ ತರ್ಕ ವ್ಯಾಕರಣ ಮೀಮಾಂಸಾ ಎಲ್ಲದರಲ್ಲಿ ಎಕ್ಸ್ಪರ್ಟ್ಸೇ, ಎಲ್ಲಾ ಎಕ್ಸ್ಪರ್ಟ್ಸ್, ಬೇರೆ ಬಾಯಿ ಬಿಚ್ಚಿದ್ರೆ ಶಬ್ದ ಪ್ರವಾಹ ಬರುತ್ತೆ, ಆದರೆ ಪದಾರ್ಥದ ಪರಿಚಯ ಆಗ್ಲಿಲ್ಲ. ಆಚಾರ್ಯರೊಬ್ಬರಿಗೆ ಮಾತ್ರ ಆಯ್ತು ನೋಡಿ, ಅವರು ಮಾತ್ರ ಬಾಯಿ ಬಿಟ್ಟು ಹೇಳಿದ್ರು, ಹುಚ್ಚ ನೋಡು, ಮೊದಲು ರಾಮಾಯಣ ಹೇಳ್ತಾ ಇದೆ ದೇವ ಬಂದ ಅಂತ ಹೇಳ್ತಾ ಇದೆ ನೋಡಿ, ವಾಲ್ಮೀಕಿ ರಾಮಾಯಣವೇ ನೋಡಿ, ಶ್ರೀಹರಿಯೇ ನಾಲ್ಕು ರೂಪಗಳಿಂದ ಬಂದ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಅದರಲ್ಲಿ ರಾಮ ಅಂದ್ರೆ ಯಾರು ಅಂದ್ರೆ ಪರವಾಸುದೇವ, ವಾಸುದೇವನೇ ಬಂದ, ಅದಕ್ಕೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಮೋಕ್ಷ ಪದ ವಾಸುದೇವ, ಅವನೇ ರಾಮಚಂದ್ರ ಅಂತ ಹೇಳಿದ್ರು. ಅಂದ್ರೆ ವಾಸುದೇವನ ಲಕ್ಷಣ ಏನು, ಭಗವಂತನ ಲಕ್ಷಣ ಏನು ಅಂದ್ರೆ ನಿರಂಜನ, ಕಷ್ಟ ವೇದ ಹೇಳ್ತಾ ಇದೆ, ಇವನಿಗೆ ಯಾವ ಅಂಟು ಇಲ್ಲ, ನಿಷ್ಕಲ, ಯಾವ ರೀತಿ ದುಃಖಾದಿಗಳಿಲ್ಲ ಅಂತ ಹೇಳ್ತಾ ಇದೆ. ಕೊನೆ ನೋಡು ಅಂದ್ರು, ಕೊನೆ ನೋಡಿದರೆ ಎಲ್ಲರೂ ನೋಡುತ್ತಾರೆ ರಾಮಚಂದ್ರ ಹೊರಟಿದ್ದಾನೆ, ಸುತ್ತು ಎರಡು ರೂಪದಿಂದ ಸೀತಾ, ಶ್ರೀಭೂ ರೂಪದಿಂದ ಸೀತಾ, ಪಕ್ಕದಲ್ಲಿ ಶತ್ರುಘ್ನ ಲಕ್ಷ್ಮಣಾದಿಗಳೆಲ್ಲರೂ ಕೂಡ ಹೊರಟಿದ್ದಾರೆ, ಶಂಖಚಕ್ರಾದಿಗಳು ಹಿಡ್ಕೊಂಡು ಹೊರಟಿದ್ದಾರೆ, ಶ್ರೀಹರಿಯೇ ಇವ ಅಂತ ತೋರತಾ ಇದೆ ರಾಮಾಯಣ, ಎಲ್ಲಿ ಮೊದಲಲ್ಲೂ ಕೊನೆಯಲ್ಲೂ ತೋರತಾ ಇದೆ. ಆಚಾರ್ಯ ಅಂದ್ರು ಮೊದಲಲ್ಲೂ ಅಂಟಿಲ್ಲ, ಅಂಟು ಬರಲ್ಲ ಈ ಪದಾರ್ಥಕ್ಕೆ ಅಂತ, ಈ ಪದಾರ್ಥದ ಲಕ್ಷಣ ಎಂತಾದ್ದು, ಈ ಪದಾರ್ಥಕ್ಕೆ ಎಂದೂ ಅಂಟು ಬರಲ್ಲ ಅಂತ ಪದಾರ್ಥ ಬಂತು ಅಂತ ಹೇಳಿದ್ರು. ಕೊನೆಯಲ್ಲೂ ಈ ಪದಾರ್ಥ ಎಂತಹದ್ದು, ಅಂಟಿಲ್ಲದ ಪದಾರ್ಥ ಎಂದು ಇದಕ್ಕೆ ಅಂಟಿಲ್ಲ, ಇದು ಹೊರಟಿತು ಅಂತ ಹೇಳಿತು. ಅವಾಗ ಹೇಳಿದ್ರು ಮಧ್ಯದಲ್ಲ ಪದಾರ್ಥಕ್ಕೆ ಅಂಟು ಬರುತ್ತೇನು, ಮತ್ತೆ ಹತ್ತನಲ್ಲ ಅಂದ್ರೆ ಏನರ್ಥ, ನಾಟಕ ಆಡಿದ ಅಂತಲ್ಲವೇ ಅಂತಾರ, ರಾಮನ ಅಳುವಿನ ನಾಟಕ ಬಿಡಿಸಿದ್ರು ಆಚಾರ್ಯ. ಇಲ್ಲಾಂಗಿದ್ರೆ ಅದಕ್ಕೆ ಹೇಳ್ತಾರೆ, ರಾಮದೇವರು ಪೂಜೆ ಮಾಡಿದ್ರೆ ಆ ಶನಿವಾರ ಆದಿತ್ಯವಾರ ಪೂಜೆ ಮಾಡ್ತಾ ಇರ್ತಾರಲ್ಲ, ಬಹಳ ಜನ ಹೇಳ್ತಾ ಇರ್ತಾರೆ, ಮೊನ್ನೆ ಯಾರಪ್ಪ ಇದು ರಾಮ ಸೇವಾ ಮಂಡಳಿ, ಅವರ ಮನೆಗೆ ಬಂದ್ರಂತ ಒಬ್ರು ಬಂದು ತೋಡ್ ರಾಮದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ, ಅಲ್ಲ ಇನ್ನಾದ್ರೂ ಬಿಡಿ, ಯಾಕೆ ರಾಮದೇವ್ರು ಪೂಜಾ ಮಾಡಿದ್ರೆ ಎಲ್ಲಾ ಕಷ್ಟಪಟ್ಟರಪ್ಪ, ರಾಮದೇವರು ಕಷ್ಟಪಟ್ಟರು, ಅವ್ರು ಪೂಜಾ ಮಾಡಿದ್ರೆ ಎಲ್ಲರೂ ಕಷ್ಟಪಡ್ತಾರೆ, ಬೇಗ ಕೃಷ್ಣನ ಪೂಜೆ ಮಾಡಿ ಬರೋಲ್ಲ, ರಾಮದೇವರು ಬೇಡ ಆಚಾರ್ಯ ಬಂದು ಹೇಳೋದ್ರು ಅಂತ ಹೇಳಿದ್ರು ಅವರು. ಯಾಕಿದ ಹೀಗೆ ಅಂದ್ರೆ ಇಷ್ಟೇ, ನಾರಾಯಣ ಪಂಡಿತ ಹತ್ರ ಹೇಳ್ತಾರಂತೆ, ಸಂಗ್ರಹ ರಾಮಾಯಣ ಹೇಳ್ತಾರೆ, ಹೌದು ಹೌದು ರಾಮದೇವರನ್ನ ಪೂಜಾ ಮಾಡಿದವರು ಕಷ್ಟ ಬರೋದು ಸಹಜ, ಯಾಕೆ ರಾಮ ಕಷ್ಟಪಟ್ಟ ಪಟ್ಟ ಪಟ್ಟ ಅಂತ ಪೂಜಾ ಮಾಡಿದ್ರೆ ಕಷ್ಟವೇ ಬರುತ್ತಯ್ಯ, ಇನ್ನೇನ್ ಬರುತ್ತೆ ಅಂತ ಹೇಳಿದ್ರು. ಹಾಗೆ ಭಗವಂತನ ಯಶಸ್ಸು ಹೇಗಿರಬೇಕು, ಅಮಲ ಯಶಸ್ಸವಣಾವಗಾಹ, ದೋಷ ದೇವರ ಕೀರ್ತಿಯಲ್ಲಿ ದೋಷ ಇಲ್ಲ, ನಮಗೆ ಕಾಣುತ್ತೆ ನಮ್ಮ ತಲೆಗೆ ಬರುವಂತಹ ದೋಷಗಳು ಪರಿಹಾರ ಮಾಡಿಕೊಳ್ಳುವ ಪೂರ್ವಕ ದೇವರ ಕಥಾದಲ್ಲಿ ಚೆನ್ನಾಗಿ ಅವಗಾಹನ ಮಾಡಬೇಕು. ಅವಗಾಹನ ಅಂದ್ರೆ ತೀರ್ಥಕ್ಕೆ ಹೋದ್ರೆ ಪ್ರೋಕ್ಷಣೆ ಮಾಡಿ ಕುಂಬರ್ ಕೆಲವರು, ತಂಬಿಗೆ ಕುಂಬರ್ ಕೆಲವರು, ಮುಳುಗಿ ಸ್ನಾನ ಮಾಡುವರು ಕೆಲವರು. ಹಾಗೆ ಭಗವಂತನ ಕಥಾದಲ್ಲಿ ಮುಳುಗಿ ಹೋಗ್ಬೇಕಂತೆ. ಶ್ರವಣ ಅವಗಾಹ, ಆ ಅಮರ ಯಶಸ್ಸೆಂಥದ್ದು ಅಂದರೆ ಅಮೃತ, ಅದಕ್ಕೂ ಸಾವಿಲ್ಲ, ಅದರ ಚಿಂತನೆ ಮಾಡಿದವರಿಗೂ ಸಾವಿಲ್ಲದೆ ಮಾಡಿಬಿಡುತ್ತೆ. ಅಂಥ ಕಥಾ ದೇವರದ್ದು ಅಂದರೆ ದೇವರ ಕಥಾ ಕೇಳುವಾಗ ನಮ್ಮಲ್ಲಿ ಈ ಎಚ್ಚರ ಮೂಡಿರಬೇಕು. ಈ ಕಥೆಗೂ ಸಾವಿಲ್ಲ, ಕಥೆ ಕೇಳಿದವರಿಗೂ ಸಾವಿರಲ್ಲ ಎಂಬ ಎಚ್ಚರ. ನೀವು ಕೇಳಿ ಒಂದ್ಸಲ ಇಷ್ಟದಲ್ಲಿ ಕಥಾ ಕೇಳ್ತಾ ಇದ್ದೀರಲ್ಲ, ದೇವರ ಕಥಾ ಕೇಳುವಾಗ ಈ ಅನುಸಂಧಾನ ಇತ್ತ, ಈ ಕಥೆ ಅಚ್ಚಳಿಯದ ಕಥಾ, ಇದು ಕೇಳಿದ್ರೆ ನನಗೂ ಸಾವು ಹೋಗುತ್ತೆ ಎಂಬ ಅನುಸಂಧಾನ ಇಂದಾರು ಬಂತ? ಕಥಾ ಕೇಳೋ ಕಾಲಕ್ಕೆ ಬರಲ್ಲ, ಕೇಳೋ ಕಾಲಕ್ಕೆ ಬಂದಿರುತ್ತೆ. ಆ ಕೇಳೋ ಕಾಲಕ್ಕೆ ನಿತ್ಯ ಕೂತು ಕೇಳೋ ಕಾಲಕ್ಕೆ ಅನುಸಂಧಾನ ಕಂಟಿನ್ಯೂಸ್ ಆಗಿ ಇದು ಬಹಳ ಒಳ್ಳೇದು, ನನ್ನ ತಲೆಗೆ ಬರ್ತಾ ಇದೆ, ನನ್ನ ಸಾವನ್ನೇ ಕಳೆದು ಬಿಡುತ್ತೆ ಅಂತ ಅನುಸಂಧಾನದಿಂದ ಕೇಳಿದ್ವಾ ಇಲ್ಲ? ಆಗ ಕೇಳಿ. ಅಮೃತ ಅಮಲ ಯಶಶ್ರವಣಾವಗಾಹ, ಈ ಒಳ್ಳೆ ಅನುಸಂಧಾನದಿಂದ ಕೂಡಿಕೊಂಡು ದೇವರ ಕಥಾಮೃತದಲ್ಲಿ ಏನು ಪೂರ್ಣವಾಗಿ ನಾವು ಮುಳುಗಿ ಸ್ನಾನ ಮಾಡುತ್ತೇವೆ. ಏನಾಗುತ್ತೆ ಅಂದ್ರೆ ಸದ್ಯ ಪುನಾತಿ, ಅಂಥ ಒಂದು ಸ್ನಾನ ಭಗವಂತನ ವಿಶೇಷವಾದ ಕಥಾಮೃತದಲ್ಲಿ ಮುಳುಗಿ ಹೋದರೆ ಸದ್ಯ ಪುನಾತಿ ಜಗತ್, ಈ ಜಗತ್ತನ್ನೇ ಕ್ಷಣದಲ್ಲಿ ಆ ಕ್ಷಣದಲ್ಲೇ ಪವಿತ್ರ ಮಾಡಿಬಿಡುತ್ತೆ. ಆ ಶ್ವಪಚಂ ವಿಕುಂಠ ಅಂದ್ರೆ ಆ ಭಗವಂತ ಏನಿದ್ದಾನೆ, ತನ್ನ ಕಥೆಯನ್ನು ಕೇಳಿದ ಕೂಡಲೇ ಇಡೀ ಜಗತ್ತನ್ನು ಪೂರ್ಣವಾಗಿ ಏನು ಶ್ವಪಚ ಅಂದ್ರೆ ನಾಯಿಯನ್ನ ಕೊಂದು ತಿನ್ನುವಂತಹ ಚಂಡಾಲ ಏನಿದ್ದಾನೆ, ಆ ಚಂಡಾಲ ಸಹಿತವಾಗಿ ಇಡೀ ಎಲ್ಲರನ್ನೂ ಪೂರ್ಣ ಆ ಕ್ಷಣದಲ್ಲೇ ಪವಿತ್ರ ಮಾಡಿಬಿಡುತ್ತಾನೆ. ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಹೇಳುತ್ತಾರೆ, ನಿಮ್ಮಂತಹ ಜ್ಞಾನಿಗಳಿಂದ ನಾನು ವಿಶೇಷವಾಗಿರತಕ್ಕಂತಹ ಭಗವಂತರ ತತ್ವಜ್ಞಾನ ಪಡಿತಾ ಇದ್ದೇನೆ ಅಂತಹದ್ದು. ಉಪಲಬ್ಧ ಸುತೀರ್ಥ ಕೀರ್ತಿ, ತೀರ್ಥಕೀರ್ತಿ, ತೀರ್ಥಕೀರ್ತಿ ಅಂದ್ರೆ ಯಾರ ವಿಶೇಷವಾಗಿರತಕ್ಕಂತಹ ತೀರ್ಥ, ಮಂಗಳಕರವಾದ ಕೀರ್ತಿ ಭಗವಂತ ಯಾರಿಗಿದೆ ಅಂತಹ ಭಗವಂತನನ್ನು ನಾನು ಪಡೆದಿದ್ದೇನೆ ಆ ಶ್ರವಣದಿಂದ. ಅಂಥ ನಿಮಗೆ ಪ್ರತಿಕೂಲ ವೃತ್ತಿಂ, ನಿಮಗೆ ವಿರುದ್ಧವಾದ ವೃತ್ತಿ ಬಂದರೆ ಅಂದ್ರೆ ಆ ರೀತಿ ಏನಾದರೂ ಬಂದರೆ ನನ್ನ ಕೈ, ಒಂದು ವೇಳೆ ನಿಮಗೆ ವಿರುದ್ಧವಾಗಿ ಏನಾದರೂ ಮಾಡಬೇಕಾಗಿ ಬಂದರೆ ಆ ಕೈಯನ್ನಾದರೂ ಕತ್ತರಿಸಿಕೊಂಡ್ಬಿಡುತ್ತೇನೆ ಅಷ್ಟೇ ಹೊರತು ನಿಮಗೆ ವಿರುದ್ಧವಾಗಿ ನಾನು ಮಾಡಲ್ಲ. ಹಾಗಾದರೆ ಗುರುಗಳ ಸೇವಾ ಮಾಡಬೇಕು, ಗುರುಗಳಿಗೆ ವಿರುದ್ಧವಾಗಿ ನಡಕೊಳ್ಳೇಬಾರದು ಅಂತ ಹೇಳ್ತಾರೆ. ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ದಕ್ಷ ಪ್ರಜಾಪತಿಗಳ ಯಜ್ಞಧ್ವಂಸ ಘಟ್ಟದಲ್ಲಿ, ಅಲ್ಲಿ ಹೇಳ್ತಾ ಬರ್ತಾರೆ, ಒಂದು ವೇಳೆ ನಮಗಿಂತ ಉತ್ತಮರು, ನಮಗಿಂತ ಉತ್ತಮರು ಅಂತ ಗೊತ್ತಾಗಿರುತ್ತೆ ದೊಡ್ಡವರು ಗುರುಗಳಾದವರು, ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಅವರಿಗೆ ನಮ್ಮ ಮೇಲೆ ಈ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತಾರ, ಅಪಾರ್ಥ ಆಗಿ ನಮ್ಮಲ್ಲಿ ಇಲ್ಲದ ದೋಷ ಅವರಿಗೆ ಕಾಣತಾ ಇದ್ದು ಅದರ ಮೂಲಕ ಅವರೇನಾದರೂ ಸಿಟ್ಟು ಮೊದಲಾದ್ರು ನಮ್ಮ ಮೇಲೆ ತೋರಿದರೆ ವಿರುದ್ಧವಾಗಿ ಅವರ ಮೇಲೆ ಹೋಗಬೇಡಿ, ಅದನ್ನ ಅವರ ಹತ್ತಿರ ಇದ್ದು ಭರಿಸಿ ಅವರ ಸೇವಾ ಮಾಡಲಿಕ್ಕಿದ್ರೆ ಮಾಡಿ. ಅವರು ಸಿಟ್ಟು ತೋರತಾ ಇದ್ರು ಕೂಡ ಭರಿಸಿಕೊಂಡು ಇದು ಭಗವಂತನ ಪೂಜಾ ಅಂತ ಸೇವಾ ಮಾಡಲಿಕ್ಕಾದರೆ ಮಾಡಿ, ಇಲ್ಲ ದೂರವಾಗಿ ಹೋಗಿಬಿಡಿ ಅಷ್ಟೇ ಹೊರತು ಅವರಿಗೆ ಪ್ರತಿಕೂಲವಾಗಿ ಮಾಡಬೇಡಿ ಅಂತ ಹೇಳ್ತಾರೆ. ಇದು ನೋಡೋ ಕಾಲಕ್ಕೆ ಕೆಲ ನೋಡ್ತಾ ಇರ್ತೀವಲ್ಲ, ಬಾಯಿ ತೆಗೆದರೆ ಸಾಕು, ಆ ಸ್ವಾಮಿಗಳು ಹಾಗೆ, ಈ ಸ್ವಾಮಿಗಳು ಹಾಗೆ, ಈ ಆಚಾರ ಹೀಗೆ, ಆಚಾರ ಹೀಗೆ ಅಂತ ಬಾಯಿ ಇರುತ್ತ. ಆದರೆ ದೊಡ್ಡವರ ಸೇವಾ ಮಾಡೋಣ, ಸ್ವಾಮಿಗಳ ಸೇವಾ ಮಾಡೋಣ, ಪಂಡಿತರ ದೊಡ್ಡ ಆಚಾರ ಸೇವಾ ಮಾಡೋಣ, ಇಲ್ಲ ನಮ್ಮ ಪಾಡಿಗೆ ನಾವಿದ್ರೆ ಬಹಳ ಉತ್ತಮ. ಒಬ್ಬರ ಕುರಿತು ನಮ್ಮ ಬಾಯಿಯಿಂದ ಒಂದು ಚಕಾರ ಬಾರದಿದ್ರೆ ಭಗವಂತ ಪೂರ್ಣ ಮೆಚ್ಚತಾನೆಂಬುದು ತಾತ್ಪರ್ಯ. ಅದೇನಾಗ್ತಾ ಇರುತ್ತೆ ಹೇಳ್ತಾರೆ, ದೇವೇಂದ್ರ ತೀರ್ಥರು ಹೇಳ್ತಾ ಇದ್ರಂತೆ, ಇಲ್ಲ ಮೂರು ಜನ ಸೇರಿದ್ರೆ ನೀರ್ಬೇಡವೋ, ಯಾಕೆ ಆ ಇಬ್ಬರು ಏನೇನೋ ಮಾತಾಡ್ತಾ ಇರ್ತಾರೆ, ಅವರು ಏನೇನೋ ಮಾತಾಡುವಾಗ ನೀನು ಕೂತಿದ್ರೆ ನಿನ್ನ ಬಾಯಿ ಚಾಪಲ್ಯ ಸುಮ್ಮನೆ ಇರಲ್ಲ, ನೀನು ಒಂದು ಮಾತಾಡಿದೀಯಾ ಮುಗಿದೋಯ್ತು ನಿನ್ನ ಸಾಧನೆ ಎಲ್ಲ ತಿಪ್ಪೇರಿ ಹೋಯಿತು ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಹೇಳ್ತಾರೆ ಅವರು, ಯಾವ ದೊಡ್ಡವರ ಕುರಿತು, ಯಾವ ಪೀಠದಲ್ಲಿ ಕೂತ ಯಾವ ಸ್ವಾಮಿಗಳ ಕುರಿತು ಚಕಾರ ಎತ್ತಬೇಡಿ. ಒಳ್ಳೆ ಅನುಷ್ಠಾನವಂತರಾಗಿ ಶಾಸ್ತ್ರ ಅಧ್ಯಯನ ಮಾಡಿದ ಯಾವ ಆಚಾರ್ಯರ ಕುರಿತು ಎಲ್ಲೂ ಏನು ಮಾತಾಡಬೇಡಿ, ಯಾರ ಕುರಿತು ಮಾತಾಡಬೇಡಿ, ಸಾಮಾನ್ಯ ಜನರ ಕುರಿತು ಮಾತಾಡಬೇಡಿ. ನಮ್ಮ ಪಾಡಿಗೆ ನಾವಿದ್ರೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಅಷ್ಟು ಸಾಧನೆ ಇನ್ನೇನಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ದುಡ್ಡು ಗಳಿಸುವುದು ಎಷ್ಟು ದೊಡ್ಡದೋ, ಇದ್ದದ್ದು ಕಳಕೊಳ್ಳದೆ ಬಚ್ಚಿಟ್ಟುಕೊಳ್ಳೋದು ಅಷ್ಟೇ ದೊಡ್ಡದು ಅಂತ ಹೇಳ್ತಾರಲ್ಲ. ಇದ್ದದ್ದನ್ನ ಸೇವ್ ಮಾಡ್ಕೊಂಬೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗಳಿಸೋದಕ್ಕಿಂತ ಡಬಲ್ ಆಗಿ ಬರುತ್ತೆ ಅಂತ ಹೇಳಿ. ಗಳಿಸ್ತಾನೆ ಇರ್ತೀವಿ, ಒಂದು ಕಡೆ ತೂತು ಮಿದು ಹೋಗ್ತಾ ಇದ್ರೆ ಏನು ಉಪಯೋಗ? ಅದರಿಂದ ಏನು ಪುಣ್ಯ ಪಡ್ಕೊಂಡು ಬಂದಿದ್ದೀವಿ? ಒಳ್ಳೆ ಜನ್ಮ, ಯಾರ ನಿಂದಾ ಮಾಡದೆ ನಮ್ಮ ಪಾಡಿಗೆ ನಾವು ವಿಶೇಷವಾಗಿ ಸಾಧನೆ ಮಾಡಿದವ, ಬಹಳ ಉತ್ತಮ. ಇನ್ನ ವಿಶೇಷ ಗಳಿಸಲಿಕ್ಕಾಯಿತಾ? ಒಳ್ಳೇದು. ಅದಕ್ಕೆ ಸಾಧನೆ ಅಂತ ಹೊರಟು ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ ಆ ರೀತಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಪ್ರತಿಕೂಲ ವೃತ್ತಿ ಬರಬಾರದು ನಮಗೆ, ಅದನ್ನ ಕೃಷ್ಣ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ನಮ್ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. ನಾಳದ್ದಿನಿಂದ ನಿಮ್ಮ ಮನೆಯಲ್ಲಿ ಹೌದಮ್ಮ ಅಲ್ಲ ಅವರದ್ದು ಇದಲ್ವಾ.